విమోచనం స్వనామ గ్రహణాదేవా నిరస్త గ్రహ విగ్రహం వృందావనగతం వందే బ్రహ్మరుద్రేంద్ర వందితం స్వాంతస్థానంత శయ్యాయ పూర్ణ జ్ఞాన రసార్ణసే ఉత్తుంగ వాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజన శిష్టం నిత్య నిర్ధూత కష్టం హయముఖ పద నిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంత లీలా గోపాల పాలితాన్ విద్యా పయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరి ప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామాభవంత్యేవ శపథో బింబసన్నిధౌ. చింతామణిం భవత్పానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్య గురుం భజే. శ్రీ గురుభ్యో నమః. హరి ఓం. నిన్నే సుడాది నోడిదు. ಇನ್ನು ಮುಂದೆ ಹೇಳುತ್ತಾರೆ ಭಗವನ್ನ ಧ್ಯಾನೋಪಾಸನ ಅಥವಾ ಕರ್ಮ ಮಾರ್ಗ ಯಾವುದು ಮುಖ್ಯ ಅಂದ್ರೆ ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ ಆಪ್ಷನ್ ಅಲ್ಲ, ಎರಡೂ ಮಾಡಲೇಬೇಕು. ಕೃಷ್ಣ ಹೇಳುತ್ತಾನೆ ಕರ್ಮ ಯೋಗ ಸನ್ಯಾಸ ಯೋಗ ಎರಡು, ಅದು ಹಿಡಿಲ್ಲ ಇದು ಹಿಡಿಲ್ಲ ಅಂದ್ರೆ ಎರಡೂ ಒಂದು ನಾಣ್ಯಕ್ಕೆ ಮುಖಗಳಂತೆಯ, ಎರಡೂ ಬೇಕೇ ಬೇಕು. ಅದರಲ್ಲಿ ಜ್ಞಾನಯೋಗವ ಕರ್ಮಯೋಗವ ಅಂತ ಕೇಳಿದರೆ ಜ್ಞಾನಯೋಗ ಜಾಸ್ತಿ ಇರಲಿ ಪಾಲು, ಕರ್ಮದ್ದು ಕರ್ಮ ಅನುಷ್ಠಾನ ಅದೇ ಜಾಸ್ತಿಯಾಗಿ ಜ್ಞಾನ ಪಡ್ಕೊಳ್ಳೋದೇ ಕಡಿಮೆ ಆಗಿಬಿಟ್ರೆ ಜೀವನದಲ್ಲಿ ಎಲ್ಲ ಕೂಡ ಸ್ಥಗಿತವಾಗಿ ಬಿಡುತ್ತೆ. ಕರ್ಮಾನುಷ್ಠಾನ ಮಾಡಬೇಕು, ವೇದೋಕ್ತ ಕರ್ಮಾನುಷ್ಠಾನ ನಮ್ಮ ನಮ್ಮ ವರ್ಣ ಆಶ್ರಮ ಆಚಾರ ಏನಿರುತ್ತೆ ಅದು ಮಾಡಲೇಬೇಕು. ಆಚಾರಹೀನಂ ನಪುನಂತಿ ವೇದಾಹ. ಯಾಕೆ ಈ ರೀತಿ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ ಭಗವಂತ ವಿಶೇಷವಾಗಿ ಶಾಸ್ತ್ರದಲ್ಲಿ ನಿಂತಿದ್ದಾನೆ, ನಿಂತು ಎಲ್ಲರಿಗೂ ಕೂಡ ಪೂರ್ಣಾನುಗ್ರಹ ಮಾಡುತ್ತಾ ಇದ್ದಾನೆ, ಶಾಸ್ತ್ರದ ಮೂಲಕ ತಿಳಿಸಿಕೊಡ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಅನುಷ್ಠಾನವನ್ನ ಮಾಡಲೇಬೇಕು, ಮಾಡದಿದ್ದರೆ ನಿಮಗೆ ಜ್ಞಾನ ಅನುಭವಕ್ಕೆ ಬರಲ್ಲ. ತುಂಬಾ ಜನ ತಪ್ಪು ತಿಳ್ಕೊಂಡಿರ್ತಾರೆ ಅದನ್ನ. ಏನಂತ ಸಿಡಿ ಹಾಕೊಂಡು ಕೇಳ್ತಾ ಇದ್ರೆ ಮುಗಿದೋಯ್ತು, ಪ್ರವಚನಗಳು ಕೇಳ್ತಾ ಇದ್ರೆ ಆಯ್ತು, ಚೂರು ಅನುಷ್ಠಾನ ಬೇಕಾಗಿಲ್ಲ, ಏನು ಬೇಕಾದ್ರೂ ಮಾಡ ಪರವಾಗಿಲ್ಲ. ತಪ್ಪಾದ ತಿಳುವಳಿಕೆ ಅದು. ತಿಳ್ಕೊಂಡ ಜ್ಞಾನ ಕರ್ಮಾನುಷ್ಠಾನ ಮಾಡಿದಾಗಲೇನೆ. ಅಂದ್ರೆ ಎಂಥ ಕರ್ಮಾನುಷ್ಠಾನ? ಇದರಲ್ಲೂ ಹೊಟಕೋಪಿನ ನ್ಯಾಯದಂತೆ ಹೊಟಕ್ತಾ ಇದೆ. ಕೋಪಿನ ಮುಂದೆ ಸಿಗಿಸಿದ್ರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚೋಗುತ್ತೆ ಅಂತ ಜ್ಞಾನ ಆರ್ಜನೆ ಮಾಡೋ ಕಾಲಕ್ಕೆ ಮಾಡುತ್ತೀವಿ, ಕರ್ಮಾನುಷ್ಠಾನ ಮಾಡೋ ಕಾಲಕ್ಕೆ ಆ ಜ್ಞಾನ ಸೇರಿಸಲ್ಲ ಸೇರಿಸಲ್ಲ. ಇನ್ನೊಂದು ಕಡೆ ಬರೀ ಜ್ಞಾನಾರ್ಜನೆ ಕರ್ಮಾನುಷ್ಠಾನ ಇರೋದೇ ಇಲ್ಲ, ಇನ್ನೊಂದು ಕಡೆ ಕರ್ಮಾನುಷ್ಠಾನ ಇರುತ್ತೆ ಜ್ಞಾನ ಸೇರಿಸಲ್ಲ, ಎರಡೂ ಬೇಡ ಅಂದ್ರು. ಅದಕ್ಕೆ ಎರಡೂ ಇರೋ ಅಂದ್ರೆ ವಿಶೇಷವಾಗಿ ಕರ್ಮಾನುಷ್ಠಾನ ಎಷ್ಟು ಮಾಡಬೇಕೋ ಮಾಡಬೇಕು, ಅದರಲ್ಲಿ ಜ್ಞಾನ ಜೊತೆ ಜೊತೆಗೆ ಸೇರಿರಬೇಕು ಕರ್ಮಾನುಷ್ಠಾನ ಮಾಡುವಾಗ. ಆವಾಗ ಮಾತ್ರ ಆ ಜ್ಞಾನ ಕರ್ಮಾನುಷ್ಠಾನ ಜೊತೆಗೆ ಸೇರಿಕೊಂಡು ಲಿಂಗದೇಹದ ಪ್ರಭಾವವನ್ನ ಕಳೆಯಲಿಕ್ಕೆ ಸಮರ್ಥ ಆಗುತ್ತೆ ಆ ಸಾಧನ. ಸಾಧನ ಅಂದ್ರೆ ಜ್ಞಾನ ಕರ್ಮ ಲಕ್ಷಣಂ ಅಂತಾರೆ. ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ ಮಾಡಿದರೇನೆ ಕರ್ಮ ಸರಿಯುತ್ತೆ. ಇದನ್ನು ಹೇಳಿದರು. ಅರ್ಚಿಸು ಮನವೇ ನಿತ್ಯ ಅನಾದಿಮೂರುತಿಯ. ಅನಾದಿಮೂರುತಿ ಅನಾದಿಮೂರುತಿ ಯಾರು? ಶಬ್ದ ನೋಡಿ ಎಂಥ ಎಚ್ಚರದಿಂದ ನಾವು ನೋಡಬೇಕಾದ ಶಬ್ದ. ಸೃಷ್ಟಿ ಶುರು ಆದ ಕೂಡಲೇ ಬರುವುದು ಅವತಾರ ರೂಪಗಳೆಲ್ಲ. ಸೃಷ್ಟಿ ಶುರು ಆದ ಕೂಡಲೇ ಬರುವುದು ಅವತಾರ ರೂಪಗಳೆಲ್ಲ. ಅದಕ್ಕಿಂತ ಮೊದಲಿರೋದು, ಪ್ರಳಯ ಕಾಲದಲ್ಲೂ ಇರೋದು, ಅನಾದಿಯಿಂದ ಇರೋದು ಎರಡು ರೂಪಗಳು, ಒಂದು ಬಿಂಬರೂಪ, ಒಂದು ಮೂಲ ರೂಪ. ಆ ಮೂಲ ರೂಪಿಯೇ ನಮಗೆ ಹೃದಯದಲ್ಲಿ ಇದ್ದಾನೆ, ಅವನನ್ನೇ ಬಿಂಬ ಅಂತ ಕರೆದರು. ಆ ಬಿಂಬ ಮೂರ್ತಿಯ ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರ್ತಿಯ. ಹೇಗೆ ಅರ್ಚನೆ ಮಾಡಬೇಕು ಅಂದ್ರೆ, ನಿಚ್ಚಳವಾಗಿ ನಿಸ್ಸಂಗದಲ್ಲಿ, ನಿಚ್ಚಳವಾಗಿ ಅಂದರೆ ಶುದ್ಧವಾದ ರೀತಿಯಲ್ಲಿ ಮಾಡು. ನಿಚ್ಚಳ ಅಂದ್ರೆ ಅಲ್ಲಿ ಕ್ಲಾರಿಟಿ ಚೆನ್ನಾಗಿರಬೇಕು. ಯಾಕೆ ಇವನನ್ನ ಉಪಾಸನೆ ಮಾಡಬೇಕು, ಹೇಗೆ ಮಾಡಬೇಕು, ವಾಟ್ ಇಸ್ ದ ಬೆಸ್ಟ್ ವೇ, ಇವನ ಅನುಗ್ರಹ ಪಡೆಯಬೇಕಾದ್ರೆ ಯಾವುದು ಬೆಸ್ಟ್ ವೇ. ಸುಮ್ಮನೆ ಒಣ ಮಾಡಬಾರ್ದು, ಸ್ವಾಮಿ ಹೋಗ್ತಾ ಇರ್ತಾರೆ, ಸ್ವಾಮಿ ಅನುಗ್ರಹ ಪಡೀಬೇಕು. ಸುತ್ತಿರ್ತಕ್ಕಂತಹ ಜನ ಎಲ್ಲರೂ ಪ್ರಯತ್ನ ಪಡ್ತಾನೇ ಇರ್ತಾರೆ, ಏನು ಸ್ವಾಮಿಗಳ ಅನುಗ್ರಹ ಪಡೀಬೇಕು ಪಡೀಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಕೆಲವರಲ್ಲಿ ಮಾತ್ರ ಆ ಸಕ್ಸಸ್ ಕಾಣ್ತೀವಿ. ಎಲ್ಲರೂ ದುಡಿಯೋರೇ, ಎಲ್ಲರೂ ದುಡಿಯೋರೇ, ಎಲ್ಲರೂ ಮಾಡ್ತಾ ಇರ್ತಾರೆ. ಆದರೆ ನಾನು ಏನು ಮಾಡಿದರೆ ಅವರ ಮನಸ್ಸು ನನ್ನ ಕಡೆ ಬರುತ್ತೆ ಅಂತ ತಿಳ್ಕೊಂಡು ಮಾಡೋರು ಬೇರೆ, ಒಣ ಗೊಡ್ಡಾಗಿ ಕಷ್ಟಪಡೋರು ಬೇರೆ. ಹೌದಾ? ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಬರೀ ಕರ್ಮಾನುಷ್ಠಾನ ಮಾಡುತ್ತಾ ಇದ್ರೆ, ಅದನ್ನೇ ಶೇಷದಾಸರು ಹೇಳುತ್ತಾರೆ, ನೀನು ಬೇಕಾದ್ರೆ ಹೇಳ್ತಾರೆ, ಜಾಲ ನಕ್ಷತ್ರ ಸಂಖ್ಯ ಮೀರಿದ ಮಹಾದಾನ, ಕಾಲೋಚಿತವಾದ ಕರ್ಮ ಧ್ಯಾನ ಮೌನ, ಕ್ರೂರವಾದ ತಪ ಹೋಮ ಸುರರ್ಚನ, ಬೇಕಾದಷ್ಟು ಮಾಡಿದವು. ಮಾಡಿದರೆ ಇದೆಲ್ಲ ಸ್ಥೂಲ ಕರ್ಮ ಆಗುತ್ತಯ್ಯ, ಜ್ಞಾನ ಇಲ್ಲ ಒಳಗೆ. ಏನು ಜ್ಞಾನ? ಜ್ಞಾನ ಎರಡು ರೀತಿ. ಆ ಕರ್ಮ ಮಾಡೋ ಕಲೆಗೆ ಕರ್ಮ ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಹಾಗೆ ಮಾಡಬೇಕಾ, ಅಲ್ಲಿ ದೇವರೇನು, ಆ ದೇವರು ಯಾವ ರೂಪ ಬರುತ್ತೆ, ಅಲ್ಲೇನು ಆ ಕರ್ಮ ಅನುಷ್ಠಾನ, ಅಷ್ಟು ಮಾತ್ರ ಸಾಕಾಗದು. ಒಳಗಿದ್ದ ಸ್ವಾಮಿ ಹೇಗೆ ಮಾಡಿಸ್ತಾ ಇದ್ದಾನೆ, 11 ಇಂದ್ರಿಯಗಳಲ್ಲಿ ಭಗವಂತ ನಿಂತು ಆ ಪ್ರತಿಯೊಂದು ವ್ಯಾಪಾರ. ಹೊರಗಿನ ಕರ್ಮಾನುಷ್ಠಾನ ಮಾಡಬೇಕಾ? ಮಾಡಬೇಕಾದ್ರೆ ಇಂದ್ರಿಯಗಳಿಂದ ತಾನೇ ಆಗಬೇಕಾಗಿದ್ದು. ಆ ಇಂದ್ರಿಯಗಳಿಂದ ಆಗುವ ಒಂದು ಕರ್ಮಾನುಷ್ಠಾನ ನಡೆಯುವಾಗ ಪೂಜಾ ನಡೀತಾ ಇದೆ. ಪೂಜಾದಲ್ಲಿ ಹೇಗೆ ಅನುಸಂಧಾನ ಮಾಡೋಣ? ಎರಡು ಬೇಕು. ಹೊರಗೆ ಪ್ರತಿಮಾ, ಪ್ರತಿಮಾದ ಲಕ್ಷಣ ಗೊತ್ತಿರಬೇಕು. ಪ್ರತಿಮಾದಲ್ಲಿ ದೇವರ ಆವಾಹನ ಮಾಡಿದರೆ ತಂತ್ರ ಸಾರೋಕ್ತ ಪೂಜಾ ಎಲ್ಲ ಚೆನ್ನಾಗಿ, ಮಂತ್ರಗಳು ಗೊತ್ತಿರಬೇಕು, ತಂತ್ರ ಗೊತ್ತಿರಬೇಕು, ಹೇಗೆ ಆವಾಹನ ಮಾಡಬೇಕು ಗೊತ್ತಿರಬೇಕು, ಆಚಮನ ಹೇಗೆ ಮಾಡಬೇಕು ಇವೆಲ್ಲ ಗೊತ್ತಿರೋದು ಹೊರಗಿನ ಗೊತ್ತಿರೋದು. ಅಷ್ಟೇ ಅಲ್ಲ, ಆ ದೇವರನ್ನ ಏನೇನು ಕೊಡಬೇಕು, ಏನು ಪೂಜೆ ಮಾಡಬೇಕು, ಏನೇನು ಪದಾರ್ಥಗಳು ಕೊಡಬೇಕು, ಇದೆಲ್ಲ ಗೊತ್ತಿರೋದು ಪೂಜಾ ಮಾಡೋದು ಸರಿ. ಆದರೆ ಇನ್ನ ನೋಡಿ, ಇವ ಸರ್ವೋತ್ತಮ ಅಂತ ಗೊತ್ತು, ಗುಣಪೂರ್ಣ ಅಂತ ಗೊತ್ತು, ಸರ್ವೋತ್ತಮ ಅಂತ ಗೊತ್ತು, ಗುಣಪೂರ್ಣ ಅಂತ ಗೊತ್ತು, ಎಲ್ಲರಿಗಿಂತ ವಿಶೇಷ ಶ್ರೇಷ್ಠ ಅಂತ ಗೊತ್ತು, ಇಷ್ಟು ತಿಳ್ಕೊಂಡು ದೊಡ್ಡವ ಅಂತ ಪೂಜೆ ಮಾಡ್ತಾ ಇದ್ದೇನೆ, ಅಷ್ಟು ಸಾಕಾ ಅಂತ ಕೇಳಿದರು. ಯಾಕಪ್ಪ ಅಂದರೆ ಹೇಳುತ್ತಾರೆ, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೇ ಅವನ ಸಾಹಸವನ್ನು ಸೂಳಿಗಿಕ್ಕಿದ ದನದಂತೆ ನೋಡು ಅಂತ. ಅರ್ಥ, ಆ ದೇವರ ಪೂಜಾನೇ ಮಾಡ್ತಾ ಇದ್ದೀವಿ, ಸರ್ವೋತ್ತಮ ಅಂತಾನೆ ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಆ ಸರ್ವೋತ್ತಮನೇ ನನ್ನಲ್ಲಿ ಬಿಂಬಮೂರ್ತಿಯಾಗಿ ನಿಂತು 11 ಇಂದ್ರಿಯಗಳ ವ್ಯಾಪಾರ ಹೇಗೆ ಮಾಡಿಸ್ತಾ ಇದ್ದಾನೆ, ಆ ಪೂಜಾ ಮಾಡುವ ಕಾಲಕ್ಕೆ ದೇವರು ಹೇಗೆ ಮಾಡಿಸ್ತಾ ಇದ್ದಾನೆ ಒಳಗೆ ನಿಂತು ಎಂಬುದು ತಿಳಿದು ಮಾಡಿದರೆ ಬಹಳ ದೇವರು ಪ್ರೀತನಾಗಿ ಬಿಡುತ್ತಾನೆ. ಆ ಅನುಸಂಧಾನ ಬೇಕು. ಪೂಜಾ ಮಾಡ್ತೀವಿ, ಮಾಡೋ ಕಾಲಕ್ಕೆ ಸ್ವಾಮಿ ಒಳಗೆ ನಿಂತು ನನ್ನ ಇಂದ್ರಿಯಗಳ ಮೂಲಕ ವ್ಯಾಪಾರ ಮಾಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಈ ಪೂಜಾ ನೀನೇ ಮಾಡಿಸ್ತಾ ಇದೀಯಾ, ನೀನೇ ಮಾಡಿಸ್ತಾ ಇದೀಯಾ ಅಂತ ತಿಳಿದು ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ ದೇವರಿಗೆ ಅರ್ಪಣೆ ಮಾಡುತ್ತಾ, ಮಂತ್ರದಲ್ಲಿ ತಂತ್ರದಲ್ಲಿ ಇರುವ ಭಗವದ್ ರೂಪಗಳನ್ನ ದೇವರಿಗೆ ಅರ್ಪಣೆ ಮಾಡುತ್ತಾ ಹರೇ ನಿನ್ನ ಅಧೀನ ಅಂತ ಚಿಂತನೆ ಮಾಡಿದರೆ ಆ ಪೂಜಾ ಹೇಗಿರುತ್ತೆ? ಕಷ್ಟದ್ದೇನಲ್ಲ. ಸ್ವಾಮಿ ಇಟ್ಟ ಪದಾರ್ಥಗಳು ನಿನ್ನ ರೂಪಗಳಿವಯ್ಯ, ತಗೋ, ಮಂತ್ರ ತಂತ್ರ ನಿನ್ನ ರೂಪಗಳು ಬರುತ್ತಾ ಇವೆ, ನೀನು ಸ್ವೀಕಾರ ಮಾಡು, ಎಲ್ಲ ಕ್ರಿಯೆಗಳು ನೀ ಮಾಡಿ ಮಾಡಿಸ್ತಾ ಇದೀಯ ಎಂಬ ಎಚ್ಚರ ಪೂರ್ವಕ ಮಾಡಿದ ಪೂಜಾ ಬೇರೆ. ಹಾಗಲ್ಲದೆ ಒಣ ಅಷ್ಟು ಮಾಡಿಕೊಂಡು ಹೋದ್ರೆ ಇನ್ನ ದೇವರು ಸರ್ವೋತ್ತಮ ಎಂಬ ಜ್ಞಾನ, ದೇವರು ಬೇರೆ ಇದ್ದಾನೆಂಬ ಜ್ಞಾನ ಇದ್ರೆ ಬಹಳ ದೊಡ್ಡದೇ ಅದು. ಇದು ನಾನು ಹೇಳಿದ್ದು ಹೈ ಲೆವೆಲ್. ಮಧ್ಯದ್ದು ದೇವರಿದ್ದಾರೆ ಎಂಬುದು ಅವನು ಸರ್ವೋತ್ತಮ ಅಂತ ಇದ್ರೂ ಅಡ್ಡಿ ಇಲ್ಲ. ಅದೂ ಇಲ್ಲದೆ ಏನ್ ನಡೀತಾ ಇರುತ್ತೆ, ಆ ಸಾಲಿಗ್ರಾಮಕ್ಕೆ ದೇವರು ಅಂತ ಅಭಿಷೇಕ ಮಾಡ್ತಾ ಇರ್ತೀವಿ. ಕಲ್ಲಿನೊಳಗೆ ದೇವರಲ್ಲ, ಕಲ್ಲೇ ದೇವರು ಅಂತ ತಲೆ ಕೂತಿರುತ್ತೆ. ಪ್ರತಿಮಾದೊಳಗೆ ದೇವರಲ್ಲ, ಪ್ರತಿಮಾನೇ ದೇವರು ಅಂತಿರುತ್ತೆ ತಲೆಯಲ್ಲಿ. ಅದು ನೋಡಿಕೊಳ್ಳೆ, ನಾ ಇಷ್ಟು ಮಾತ್ರ ಹೇಳಿ ನನಗೆ ಮೂವರು ರಾಮದೇವರು ಅಂತ ತೋರಿಸ್ತಾರೆ. ಬ್ರಹ್ಮದೇವರ ಕರಾಚಿತ, ಜಯಚಿತ್ರ ಕರಾಚಿತ, ಆಚಾರ್ಯ ಕರಾಚಿತ, ರಾಮಚಂದ್ರ ದೇವರು ಅಂತ ತೋರಿಸಿಕೊಳ್ಳೆ, ನಮಸ್ಕಾರ ಮಾಡ್ತೀರಲ್ಲ, ಎಷ್ಟು ಜನ ತಲೆಯಲ್ಲಿ ಅದೇ ರಾಮದೇವರ ಒಳಗೆ ರಾಮದೇವರು ಇದ್ದಾರ ಅಂತ ಬರುತ್ತಾ. ಆ ಮೂರ್ತಿ ನೋಡಿ, ಆ ಮೂರ್ತಿಯೇ ರಾಮದೇವರು ರಾಮದೇವರು ಅಂತ ಕೈ ಮುಗಿತಾ ಇರ್ತೀವಿ, ಹೌದಾ ಅಲ್ವಾ ಹೇಳಿ. ಎಷ್ಟು ಜನ ಆ ದೇವರ ದರ್ಶನ ಮಾಡಿಸಿದಾಗ ಒಳಗೆ ರಾಮದೇವರು ಇದ್ದಾರೆ ಅಂತ ಎಷ್ಟು ಜನಕ್ಕೆ ಬಂತು ಕೈ ಎತ್ತಿ?
ಟೈಮ್
ಅಲ್ಲ,
ಟೈಮ್ ಅಂದ್ರೆ ನೋಡ ಅರ್ಥ ಮಾಡ್ಕೊಳ್ಳಿ, ಟೈಮ್ ಆಗ್ಬಿಟ್ಟೆ.
ಕಾನ್ಸೆಪ್ಟೇ ಇಲ್ಲ ಈಗ, ಕಾನ್ಸೆಪ್ಟ್ ತಲೆಯಲ್ಲಿದ್ದು ಟೈಮ್ ಇಲ್ಲ ಅಂಬುದು ಅರ್ಥ ಆಗುತ್ತೆ. ಆ ಕಾನ್ಸೆಪ್ಟೇ ಹೊರಟೋಗಿರುತ್ತಲ್ಲಿ ಆ ಮೂರ್ತಿ. ಆ ಸರಿಯಪ್ಪ, ತೋರಿಸೋ ಕಾಲಕ್ಕೆ ಟೈಮ್ ಇರಲ್ಲ, ನೋಡ್ಸೋ ಕಾಲಕ್ಕೆ ಒಂದು ನಿಮಿಷದಲ್ಲಿ ಕಟ್ತಾರಪ್ಪ. ಅರ್ಧ ಗಂಟೆ ಪೂಜೆ ಮಾಡ್ತಾರಲ್ಲ, ಅರ್ಧ ಗಂಟೆ ಪೂಜೆ ಮಾಡೋ ಕಾಲಕ್ಕೆ ರಾಮದೇವರು ರಾಮದೇವರು ನೋಡಿದೆ ಅಂತೇಳಿ ಏನ್ ನೋಡ್ತಾ ಇದ್ದ? ಮೂರ್ತಿನೇ ನೋಡಿ ರಾಮದೇವರು ರಾಮದೇವರು ಅಂತೇ ಹೊರತೆ ಹೊರತು ಒಳಗೆ ದೇವರೊಬ್ಬರು ಇದ್ದಾರೆ ಎಂಬ ಎಚ್ಚರ ಬರ್ತಾ ಇದೆಯಾ? ಅದನ್ನ ನಿಚ್ಚಳವಾಗಿ ಅಂದ್ರೆ ನಾವು ಅವನು ಹೇಗಿದ್ದಾನೆ ಅವನ ಪೂಜಾನ ಅವನ ಪ್ರತಿಮಾ ಪೂಜಾ ಮಾಡ್ತಾ ಇದ್ದೀವ? ಹೇಗೆ ನನ್ನನ್ನೇ ಕರೆದು ನಿಮ್ಮನ್ನೇ ಕರೆದ್ರೆ ಯಾರೊಬ್ಬರು ನಿಮ್ಮನ್ನ ಪೂಜಾ ಮಾಡಬೇಕು ಅಂತ ಹೇಳಿ ಅವಾಹಯಾಮಿ ಅಂತ ಹೇಳಿದ್ರು. ಪಾಪ ಹೋದ್ರು ಮನೆಗೆ, ನಿಮ್ ಕಡೆ ನೋಡ್ತಾ ಇಲ್ಲ, ನಿಮ್ದೇ ಪ್ರತಿಮಾ ಬಂಗಾರದ ಮಾಡಿಸಿದ್ರು, ಅದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ, ನಿಮ್ ಮುಖನೇ ನೋಡ್ತಾ ಇಲ್ಲ, ಕೊನೆಗೆ ವಿಸರ್ಜಯಾಮಿ ಅಂತ ಹೇಳಿದ್ರು ಬಂದ್ಬಿಟ್ಟು ಯಥಾಸ್ಥಾನ ಉದ್ವಾಸಯಾಮಿ ಅಂತ ಮಂತ್ರಾಕ್ಷತೆ ಹಾಕಿಕೊಂಡು ಬರೇ ಬಾಯಿಂದ ಬರ್ತಾ ಇರ್ತೀರಷ್ಟೇ. ಆದ್ರೆ ಅವ್ರಿಗೆ ಕೀರ್ತಿ, ನಿಮ್ದೇ ಪೂಜೆ ಮಾಡಿದ್ದು ಅಂತ. ಮಾಡಿದ್ದು ಯಾವ್ದಕ್ಕೆ? ನಿಮ್ಗಲ್ಲ, ಆ ಮೂರ್ತಿಗೇನೆ ನಮ್ ಪೂಜೆ ಆಗಿದೆ. ಅದಕ್ಕೆ ನಿಚ್ಚಳವಾಗಿ ಅಂದ್ರೆ ಹೇಗೆ ಮಾಡಬೇಕು, ಯಾರಿಗೆ ಮಾಡಬೇಕು ಪೂಜಾ, ಅವನು ಹೇಗಿದ್ದಾನೆ ಅವನಿಗೆ ಮಾಡ್ತಾ ಇದ್ದೀನಾ, ಅವನನ್ನೇ ಮರೆತು ಎಲ್ಲ ಮಾಡ್ತಾ ಇದ್ದೀನಾ? ಗುರಿ ಎಲ್ಲಿಗೆ ಹೊರಟದ್ದು? ಸಾಧನೆ ಗುರಿ ಅವನನ್ನು ಇಟ್ಟುಕೊಂಡು ಗುರಿ ಹೊರಟದ್ದು, ಆದರೆ ಬಾಣ ಚೂರು ತಪ್ಪಿದೆ ಟಾರ್ಗೆಟ್. ಎಲ್ಲಿಗೆ? ಗುರಿ ಅಲ್ಲದೆ ಎಲ್ಲಿಗೋ ಹೋಗ್ತಾ ಇದೆ ನಮ್ ಸಾಧನೆ. ಅವನನ್ನೇ ನೋಡ್ತಾ ಇಲ್ಲ, ಕರ್ಮಾನುಷ್ಠಾನ ಮಾಡೋದ್ರಲ್ಲೇ ತಾತ್ಪರ್ಯ. ಇನ್ನೊಂದು ರಿವರ್ಸ್ ಆಗ್ತಾ ಇದೆ ಅಂತ ತಪ್ಪಲ್ಲೇನು? ದೇವರ ಕಡೆ ಗುರಿ ಇಡದೆ ಪ್ರತಿಮಾ ಕಡೆ ಗುರಿ ಇಟ್ಟು ಅದನ್ನೇ ದೇವರು ಅಂದದ್ದಕ್ಕೆ ದೇವರನ್ನ ಕಲ್ಲು ಅಂತ ಬೈದದ್ದೇ ಆಯಿತು. ನಮ್ಮನ್ನ ಯಾರ ಕಲ್ಲು ಅಂತ ಬೈದ್ರೆ ಸುಮ್ಮನೆ ಇಡ್ತೀವ? ಮತ್ತೆ ನಾವು ಅಂದದ್ದೇನು? ಆ ಕಲ್ಲನ್ನು ನೋಡಿ ಅದು ದೇವರು ಅಂದ್ರೆ, ದೇವರನ್ನು ನೋಡಿ ಕಲ್ಲು ಅಂದ್ರೆ, ಎರಡು ಒಂದೇ ಅಲ್ಲ. ಅದೇ ಸರಿ ಹೇಳ, ನಿಚ್ಚಳವಾಗಿ ನಿಸ್ಸಂಗದಲ್ಲಿ ಅಂಟಿಲ್ಲದೆ ದೇವರ ಅರ್ಚಿಸು. ನಿಸ್ಸಂಗ ಅಂದ್ರೆ ಅಲ್ಲೇ ಹೇಳ್ತಾರೆ, ಯಾವ ಯಾವ ಪದಾರ್ಥ ಯಾವ ಯಾವ ವ್ಯಕ್ತಿಗಳು ಸುಖ ಕೊಡ್ತಾರೆ ಅಂತ ತಲೆಯಲ್ಲಿ ಇಷ್ಟು ಕೋಟಿ ಕೋಟಿ ಜನ್ಮಗಳಿಂದ ಒಳಗೆ ಪ್ಯಾಕ್ ಆಗಿದೆ. ಒಂದು ಸಲ ಪುರಾಣ ಕೇಳಿದ್ರು ಕೂಡ ಮನೆಗೆ ಓದಿಕೊಳ್ಳೆ ಮತ್ತೆ ಅದೇ ಪ್ಯಾಕೆಟ್ ಓಪನ್ ಆಗುತ್ತೆ ಅಲ್ವಾ? ಇಲ್ಲೆಲ್ಲ ಕೇಳಿರ್ತೀವಿ, ದೇವರೇ ಸುಖ ಕೊಡುವುದು, ಪದಾರ್ಥಗಳಲ್ಲ, ಅದರೊಳಗೆ ದೇವರಿಡ್ತಾರೆ, ದೇವರೇ ಕೊಡ್ತಾರೆ. ಅಪ್ಪಪ್ಪ ಎಷ್ಟು ಚೆನ್ನಾಗಿದೆ ಪ್ರವಚನ, ನಾವು ಇನ್ನು ಅನುಷ್ಠಾನ ಮಾಡಬೇಕು. ಮನೆ ಹೋದು ಕೂಡಲೇ ಹಾಲು ಕುಡಿಯೋ ಕಾಲಕ್ಕೆ ಹಾಲೇ ಚೆನ್ನಾಗಿದೆ, ಅದರೊಳಗೆ ದೇವರು ದೇವ ಯಾವುದು ನೆನಪಾಗಲ್ಲ. ಹೌದಾ? ಪ್ರಾಕ್ಟಿಕಲಿ ಎಸ್. ಅವನು ಸುಖ ಕೊಡ್ತಾ ಇದ್ರೆ ನೆನಪಾಗ್ತಾ ಇದೆಯಾ? ಮತ್ತೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನ್ರಿ? ನನ್ನ ಅರ್ಥ ಆಗಲ್ಲ. ಎಷ್ಟು ಕೇಳ್ತೀವಿ ಅನುಷ್ಠಾನಕ್ಕೆ ಬರಲ್ಲ, ಅದಕ್ಕೆ ಏನು ಮಾಡಬೇಕು? ಅವನ ಕಾಲು ಹಿಡಿಬೇಕಷ್ಟೆ. ಸ್ವಾಮಿ ಕೊಡೋ 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 ಅಂತ ನಾವು ಏನು ಮಾಡ್ತಾ ಇದ್ದೀವಿ? ಅವನು ಸ್ವಿಚ್ ಹಾಕಿದ್ರೇನೆ ಮನಸ್ಸು ಅವನ ಕಡೆಗೆ ಹೋಗುತ್ತೆ. ಬ್ರಹ್ಮದೇವರು ಅದೇ ಹೇಳ್ತಾರೆ, ನಾರದರಿಗೆ ನನ್ನ ಸಕಲೇಂದ್ರಿಯಗಳು ಎಲ್ಲವೂ ನಿಮ್ಮಧೀನವಲ್ಲವೇ ಅಂದ್ರೆ ನಿನ್ನ ನನ್ನ ಪ್ರಾಣ ಸಹಿತ ಯಾರ ಕೈಯಲ್ಲಿ ಇದೆಯೋ ಅವ ದೇವ ರುದ್ರದೇವರು ಕೇಳುತ್ತಾರೆ, ಮನೋಭಿಮಾನಿಗಳ ರುದ್ರದೇವರು ಕೇಳುತ್ತಾರೆ ನನ್ನ ಮನಸ್ಸು ಯಾರ ಹತೋಟಿಯಲ್ಲಿದೆ. ಬ್ರಹ್ಮದೇವರು ಉತ್ತರ ಕೊಡುತ್ತಾರೆ, ನಿನ್ನ ಮನಸ್ಸು ನನ್ನ ಮನಸ್ಸು ಯಾರ ಹತೋಟಿಯಲ್ಲಿದೋ ಅವ ದೇವ. ಬ್ರಹ್ಮದೇವರ ಮನಸ್ಸು ದೇವರ ಹತೋಟಿಯಲ್ಲಿರೋದು ಅಂದ್ರೆ ಏನು? ದೇವರು ಹೀಗೆ ತೋರಿಸಿದ್ರೆ ಮನಸ್ಸಲ್ಲಿಗೆ ಹೋಗ್ಬೇಕಷ್ಟೇ, ನೋ ಅದರ್ ಗೋ, ಅವನೇ ಕರ್ಕೊಂಡು ಹೋಗ್ತಾನೆ. ಆಧ್ಯಾತ್ಮ ರಸರಂಜನರು ಹೇಳಿದ್ರಲ್ಲ, ಚಿತ್ತ ನಾಮಕ ಎತ್ರ ಯಸ್ಸಸಿ ತತ್ರ ಗಚ್ಚತಿ ಮೇ ಮನಃ, ಒಳಗಿದ್ದು ಸ್ವಾಮಿಯಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಲ್ಲಿ ಹೋಗುತ್ತದು. ಹಾಗಾದರೆ ಪುರಾಣ ಕಾಲಕ್ಕೆ ತನ್ನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಮನೆಗೆ ಹೋಗುವಾಗ ಎಲ್ಲಾ ಮರೆಸಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋದು ಯಾರು? ಅವನ ನಾವ? ನಮ್ಮ ಕರ್ಮಾನುಸಾರ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ನಮ್ಮ ಮನಸ್ಸು ದೇವರ ಕಡೆಗೆ ಸದಾ ಹೋಗಬೇಕಾದ್ರೆ ನಾವಿಡ್ಬೇಕಾ ಅವನು ಕರ್ಕೊಂಡು ಹೋಗ್ಬೇಕಾ? ಅದೇ ಮರೆತು ಹೋಗ್ತೀವಲ್ಲ, ನಾನಿಡಬೇಕು ನಾನಿಡಬೇಕು ಅಂತ ಈ ದೆವ್ವ ಕೂತಿದೆ. ಅಂದ್ರೆ ದೇವರು ಇಲ್ಲದೇನೆ ನಾನಿಡಬೇಕು ಎಂಬ ದೆವ್ವ, ದೇವರು ಇಡಿಸಿದರೆ ನಾನಿಡತೇನೆ ನಾನಿಡಬೇಕು ಎಂಬುದು ಬಹಳ ಸುಂದರ ಈ ಪ್ರಯತ್ನ ಇದೆ ಜೀವನದ್ದು. ದೇವರ ಅಧೀನಾಂಬ ಎಚ್ಚರವೇ ಹೋಯಿತು, ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು 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 ಅಂತ ಹೋದದ್ದಕ್ಕೆ ಯಾವುದು ಸಕ್ಸೆಸ್ ಆಗ್ತಾ ಇಲ್ಲ. ಅದಕ್ಕೆ ವಾದಿರಾಜರು ಗೀತಾಭಾಷ್ಯಕ್ಕೆ ವಿಶೇಷವಾಗಿರತಕ್ಕಂಥ ಆ ಜಯತೀರ್ಥರ ಕೃತಿಗೆ ಬರೀತಾ ಹೇಳ್ತಾರೆ, ಒಂದು ಬಹಳ ಕಡೆ ಹೇಳ್ತಾರೆ, ಹರಿರೇವ ಶರಣಮಿತಿ ಭಾವ ಅಂತ ಹೇಳ್ತಾರೆ. ಆಚಾರ್ಯರ ಮಾತಿಗೆ ಏನಪ್ಪ ಅರ್ಥ ಅಂದ್ರೆ, ಶ್ರೀಹರಿಯೇ ಶರಣಪ್ಪ, ಬೇರೆ ಗತಿ ಇಲ್ಲ, ಅವನ ಕಾಲು ಹಿಡಿಯಬೇಕು. ಹಾಗಾದರೆ ನಿಚ್ಚಳವಾಗಿ ನಿಸ್ಸಂಗದಲ್ಲಿ, ನಿಸ್ಸಂಗ ಅಂದರೆ ಯಾವ ಪದಾರ್ಥವೂ ಸುಖ ಕೊಡಲ್ಲ, ನನಗೆ ಬೇಕಾಗಿದೆ ಸುಖ. ನಮಗೇನ್ ಬೇಕೋ ಫಸ್ಟ್ ಕ್ಲಿಯರ್ ಆಗಬೇಕು, ಮಾರ್ಕೆಟ್ ಹೋಗಬೇಕು ಮುಂಚೆ ಏನ್ ತರಬೇಕೋ ಫಸ್ಟ್ ಕ್ಲಾರಿಟಿ ಇರಬೇಕು. ಇಲ್ಲದ ಡೈರೆಕ್ಟ್ ಆಗಿ ಹೋಗಿ ಪ್ಯಾಕೆಟ್ ಆಗಿರೋದೆಲ್ಲ ಕಚ್ಚಾದ್ಮೇಲೆ ಎಲ್ಲ ತಗೊಂಡ್ಬಿಟ್ಟು ಮನೆಯಿಂದ ಫೋನ್ ಬಂತು, ತರಬೇಕಾಗಿ ತರ್ತಾ ಇದ್ದೀರಾ, ಏನು ಏನ್ ಹೇಳಿದ್ಯಾ? ಬೇರೆ ಹೇಳಿದೆ, ದುಡ್ಡೇ ಇಲ್ಲ, ಫೋನ್ ಬರೋಟೊತ್ತಿಗೆ ಕೈ ತುಂಬಾ ಸಾಮಾನಿದೆ, ತರಬೇಕಾಗಿದ್ದೇ ಇಲ್ಲ, ಎಲ್ಲಾ ಸಾಮಾನು ತಂದ್ಬಿಟ್ರಿ. ಮನೆಯಲ್ಲೇ ಹೇಳ್ತಾರೆ, ಏನ್ರಿ ಏನು ತರಲಿಲ್ಲ. ಅಲ್ಲ, ಇಷ್ಟು ತಂದನಲ್ಲ, ತರಬೇಕಾಗಿದ್ದೇ ತರಲಿಲ್ಲ, ಏನು ತಂದ್ರು ಏನು ಉಪಯೋಗ, ಅಡಿಗೆ ಇಲ್ಲ, ಏನ್ ತಂದತ್ತು? ವ್ರತ ಗಡ್ಡೆ ಗೆಣಸು ಆ ಕರಿಬೇವು ತಗೊಂಡು ಬನ್ನಿ ಅಂದ್ರೆ ಹೋಗಿದ್ದು ಇದ್ದ ದುಡ್ಡೆಲ್ಲ ಕರಿವೆ ಕೊತ್ತಂಬರಿ ನಾನಾ ತರಕಾರಿಗಳೆಲ್ಲ ತಂದದ್ದು, ವ್ರತ ಮರ್ತೋಗಿತ್ತು ಮಾರ್ಕೆಟ್ ಹೋದಾಗ ಮರ್ತೋಗಿತ್ತು. ಎಲ್ಲರೂ ತಗೊಂತಾ ಇದ್ರು, ತಗೊಂಡು ಎಲ್ಲ ತಗೊಂಡು ತರಕಾರಿ ಎಲ್ಲ ತಗೊಂಡಾಯ್ತು. ಆದ ಯಾಕೆ ಇರ್ತ ನೋಡಿ, ಮನೆಯಲ್ಲಿ ವ್ರತ ಮಾಡುವವರು ವ್ರತ ಮಾಡದಿರುವವರು ಅಂತ, ಈ ವ್ರತ ಮಾಡದಿರುವವರನ್ನ ಮಾರ್ಕೆಟ್ ಕಳಿಸಿದ್ರು, ಅದು ಪ್ರಾಬ್ಲಮ್ ಬಂದಿದ್ದು. ವ್ರತ ಮಾಡಲ್ಲಲ್ಲ ಅಂತವನ್ನ ಕಳಿಸಿದ್ರು, ಅವ್ರು ಮಾಡಲ್ಲಲ್ಲ, ಅದಕ್ಕೆ ಎಲ್ಲಾ ತರಕಾರಿ ತಗೊಂಡ್ರು ಅವರು. ತಗೊಂಡ ಮೇಲೆ ಫೋನ್ ಬಂತು, ಏನಪ್ಪ ತರಕಾರಿ ತಗೊಂಡಿಯ? ಅಜ್ಜಿ ಕೇಳ್ತಾ ಇದ್ದಾಳೆ, ಏನಮ್ಮ ತಗೊಂಡಲ್ಲ, ಬೇಕಾಗಿದ್ ತಗೊಂಡಿಯ? ಇಲ್ಲ, ಯಾಕೆ ದುಡ್ಡೇ ಇಲ್ಲ ಕೈಯಲ್ಲಿ, ಮುಗಿದೋಯ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಇಡೀ ಜೀವನ ನಾ ಸುಮ್ಮನೆ ಹೇಳ್ತಾ ಇಲ್ಲ, ನನಗಾದ ದುಃಖ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನದು? ಇಡೀ ಜೀವನ ದೇವರು ಸುಖ ಕೊಡುತ್ತಾ ಇದ್ದಾನೆ ಅಂತ ತಿಳಿದು ನಮಗೆ ಬೇಕಾಗಿದ್ದು ಸುಖ, ಬೇಕಾಗಿದ್ದು ಸುಖ ಅದೆಲ್ಲಿಂದ ಬರ್ತಾ ಇದೆ? ದೇವರು ಕೊಡ್ತಾ ಇದ್ದಾನೆ. ಎಲ್ಲಿಂದ ಕೊಡ್ತಾ ಇದ್ದಾನೆ? ಪದಾರ್ಥ ನೆಪ ಮಾಡಿ ಒಳಗಿಂದೇ ಕೊಡ್ತಾ ಇದ್ದಾನೆ ಸುಖ. ಇದು ಗೊತ್ತೇ ಆಗ್ಲಿಲ್ಲ, ಇಡೀ ಜೀವನ ಪದಾರ್ಥ ಸುಖ ಕೊಡುತ್ತೆ ಅಂತ ಅದನ್ನ ಕುಡಿದು ತಿಂದು ಒದ್ದಾಡಿದ್ದಾಯ್ತು. ವ್ಯಕ್ತಿಗಳು ಸುಖ ಕೊಡ್ತಾರೆ ಅಂತ ಅವರ ಹಿಂದೆ ಒದ್ದಾಡಿದ್ದೇ ಆಯಿತು. ಸಾಯೋಕಾಲಕ್ಕೆ ಗೊತ್ತಾಯಿತು, ಮಾರ್ಕೆಟ್ನಿಂದ ಬಂದ್ಮೇಲೆ ಗೊತ್ತಾದಂತೆ. ಏನಂತ, ಇಡೀ ಜೀವನ ಅವನೇ ಸುಖ ಕೊಡ್ತಾನೆ ಅಂತ ತಿಳಿದು ಅವನ ಫ್ರೆಂಡ್ಶಿಪ್ ಮಾಡಿ ಅವನ ಜೊತೆಗೆ ಇರಬೇಕಾಗಿತ್ತು ಅಂತ ಇನ್ನ ಪ್ರಾಣ ಹೋಗೋ ಕಾಲ ಗೊತ್ತಾಯಿತು. ದುಃಖ ಆಗಲ್ಲ ನಮಗೆ, ಇಡೀ ಜೀವನ ಬರೀ ಮನೆ ತುಂಬಾ ಕಸ ತುಂಬಿಕೊಂಡಲ್ಲ, ಯಾವುದು ಸುಖ ಕೊಡಲ್ವೋ ಅದಕ್ಕಾಗಿ ಸಂಗ್ರಹಕ್ಕಾಗಿ ಒದ್ದಾಟ. ಪದಾರ್ಥಗಳ ಸಂಗ್ರಹ, ವ್ಯಕ್ತಿಗಳ ಸಂಗ್ರಹ, ಅವರನ್ನ ಚೆನ್ನಾಗಿಡಬೇಕು, ಇದು ಚೆನ್ನಾಗಿರಬೇಕು, ಅದಕ್ಕಾಗಿ ದುಡ್ಡು ಬೇಕು, ದುಡ್ಡು ಬೇಕು, ದುಡಿಬೇಕು, ದುಡಿಲಿಕ್ಕೆ ಇಡೀ ಜೀವನ ಇಟ್ಟೆ, ಆ ದುಡ್ಡೆಲ್ಲ ಏನ್ ಮಾಡಿದೆ, ಈ ಎರಡೂ ಸಂಗ್ರಹ ಮಾಡಿ ಕೂತೆ, ಇದರಿಂದ ಸುಖ ಬರುತ್ತಾ ಇದೆ, ಸುಖವಾಗಿ ಇದ್ದೇನೆ ಅಂತ ಕೊಟ್ಟದ್ದು ಬೇರೆಯವ, ಸುಖ ಕೊಟ್ಟದ್ದೇ ಬೇರೆಯವ, ಸತ್ತ ಮೇಲೆ ಸುಖ ಕೊಡುವವ. ಬದುಕಿದಷ್ಟು ಕಾಲ ಯಾರು ಸುಖ ಕೊಡತಾ ಇದ್ದಾರೋ ತಿಳ್ಕೊಂಡು ಅವನ ಕಾಲು ಹಿಡಿದು ಅವನ ಸ್ನೇಹ ಮಾಡಿದರೆ ಮುಂದಿನ ಸುಖ ಖಚಿತ. ಆ ಕೆಲಸವೇ ಮಾಡಲಿಲ್ಲ, ಅವನ ಕಡೆ ಗಮನ ಕೊಡಲಿಲ್ಲ, ಬರೀ ಪದಾರ್ಥಗಳು ವ್ಯಕ್ತಿಗಳ ಸುತ್ತೇ ತಿರುಗಾಡಿದೆ. ಅವಾಗ ಏನಾಗುತ್ತೆ, ಸಾಯೋ ಕಾಲಕ್ಕೆ ದುಃಖ ಬರುತ್ತೆ. ಆ ದುಃಖ ಬರಬಾರದ, ಇಡೀ ಜೀವನ ನಿಸ್ಸಂಗದಲ್ಲಿ. ಪದಾರ್ಥ ತಗೊಳ್ತೀರಾ, ಕುಡಿರಿ, ಕುಡಿದು ಸುಖ ಬರುತ್ತಾ, ಕೊಡಿರಿ, ಏನೇನು ಹಾಕಬೇಕು ಗೋಡಂಬಿ ಎಲ್ಲಾ ಹಾಕಿ ಕುಡಿರಿ, ಯಾರು ಬೇಡ ಅಂದಿಲ್ಲ. ವೈರಾಗ್ಯ ಅಂದ್ರೆ ಏನು ಕೊಟ್ಟ ಅನ್ನೋದು ಬಿಟ್ಟು ಕೊಡೋದು ವೈರಾಗ್ಯ ಅಲ್ಲ, ಏನು ಬೇಕೋ ಕುಡಿರಿ, ನಿಷಿದ್ಧವಲ್ಲದ್ದು. ಸುಖ ಪಡೋ ಕಾಲಕ್ಕೆ ಸುಖ ನೀ ಕೊಡ್ತಾ ಇದ್ದೀಯ ಅಂತ ನೆನೆದುಬಿಡಿ, ಸಾಕು. ಸಾರ್ಥಕ ಜನ್ಮ ಒಟ್ಟಾರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸುಖ ಎಲ್ಲೆಲ್ಲಿಂದ ಬರ್ತಾ ಇದೆ ಅಲ್ಲಲ್ಲೆಲ್ಲ ಅಂಟು ಇಲ್ಲದೆ, ಇಷ್ಟು ಕಾಲ ಇದೇ ಕೊಡುತ್ತೆ ಅಂತ ಅಂಟಿತ್ತು, ಆ ಅಂಟು ಕಳಕೊಂಡೆ, ವ್ಯಕ್ತಿಗಳೇ ಕೊಡ್ತಾರೆ ಸುಖ ಅಂತ ಅಂಟಿತ್ತು ಅದು ಕಳಕೊಂಡೆ. ನಿಸ್ಸಂಗದಲ್ಲಿ ಅಂದರೆ ದೇವರಲ್ಲಿ ವಿಶೇಷವಾಗಿ ನಿಶೇಷತಃ ಸಂಘ, ನೀನೇ ಕೊಡ್ತಾ ಇದೀಯ, ನೀನೇ ಕೊಡ್ತಾ ಇದೀಯ, ನೀನೇ ಕೊಡ್ತಾ ಇದೀಯ ಮಂತ್ರ. ಸುಖ ಪಡುವಾಗೆಲ್ಲ ದೇವರನ್ನ ನೆನೆದು 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 ವಿಶೇಷವಾಗಿ ಅರ್ಚಿಸು ಮನವೇ. ಈ ಅರ್ಚನ ಕೃಷ್ಣ ತುಂಬಾ ಹೇಳ್ತಾನೆ, ನಿನ್ನೆ ನಾಲ್ಕನೇ ಅಧ್ಯಾಯದಲ್ಲಿ ಬಂತು. ಪಂಚಜ್ಞಾನೇಂದ್ರಿಯಗಳಿಂದ ಭೋಗಿಸುವ ಎಲ್ಲಾ ಪದಾರ್ಥಗಳು ಏನು ಸ್ವೀಕಾರ ಮಾಡುತ್ತೀವಿ, ಭಗವಂತ ನಿನಗೆ ಯಜ್ಞ ಅಂತ ಅರ್ಪಣೆ ಮಾಡಬೇಕು. ಕರ್ಮೇಂದ್ರಿಯಗಳಿಂದ ಆಗೋ ವ್ಯಾಪಾರವೆಲ್ಲ ನಿನಗೆ ಯಜ್ಞ ಅಂತ ಅರ್ಪಣೆ ಮಾಡಬೇಕು. ಮಾಡುವ ಕಾಲಕ್ಕೆ ಸುಖಪ್ರದ ನೀನೇ ಎಂಬ ಎಚ್ಚರದಿಂದ ಅರ್ಪಣೆ ಮಾಡಬೇಕು. ನಿಸ್ಸಂಗದಲ್ಲಿ ಅಂದರೆ ಇನ್ನೊಂದರ ಅಂಟು, ಸುಖ ಪದಾರ್ಥ ವ್ಯಕ್ತಿಗಳು ಕೊಡ್ತಾ ಇದ್ದಾರೆ ಎಂಬುದು ಒಂದು ಕುಣಿ, ಅದು ಬಿದ್ದು ಅಲ್ಲಿಂದಲ್ಲದೆ ಪಕ್ಕದಲ್ಲೇ ಹೇಳಲಿಕ್ಕೆ ಹೋದ್ಕೊಂಡು ಜಾರಿ ಇನ್ನೊಂದಕ್ಕೆ ಹೋಗ್ಬಿಡ್ತಾ ಇದ್ವಿ. ಎಲ್ಲಿ ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ ಅಂತ. ನಾ ಮಾಡಿದೆ ಎಂಬುದರಲ್ಲಿ ಎರಡು ಎರಡು ಮುಖದ ಹಾವು ಬರುತ್ತಲ್ಲ ಆತರ, ಆ ಹಾವು ಎರಡು ಮುಖ, ಇದೆಲ್ಲ ನನ್ನಧೀನ, ನಾ ಮಾಡಿದೆ ಅಂತ. ಒಂದು ಈ ಪದಾರ್ಥಗಳು ಎಲ್ಲ ನನ್ನ ಕಂಟ್ರೋಲೆ, ಅದಕ್ಕೆ ನಾ ಮಾಡಿದೆ, ನಾ ಮಾಡ್ಲಿಕ್ಕಾಗುತ್ತೆ. ಈ ಎರಡೂ ತಲೆ ಹಾವು ಕೊಲ್ಲಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರು, ಹೇಳ್ತಾರೆ ಭಗವದ್ ಅಧೀನತಾ ಜ್ಞಾನಪೂರ್ವಕಂ, ದೇವರ ಅಧೀನ ಅಂತ ಯಾವಾಗಿರಬೇಕು, ಸ್ವಾತಂತ್ರ್ಯಾಭಿಮಾನ ತ್ಯಾಗಪೂರ್ವಕಂ. ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ, ನನ್ನಿಂದ ಚೂರು ಸ್ವತಂತ್ರವಾಗಿ ಚೂರು ಮಾಡ್ಲಿಕ್ಕಾಗಲ್ಲ, ದೇವರು ಮಾಡಿಸಿದ್ರೆ ನಾನು ಮಾಡುತ್ತೇನೆ ಎಂಬ ಎಚ್ಚರ ಎರಡೂ ಹೊಳಿತಾ ಇರಬೇಕು. ಯಾವಾಗ ಯಾವಾಗ ಪ್ರತಿ ಕರ್ಮ ಮಾಡುವಾಗ ನೀ ಮಾಡಿಸ್ತಾ ಇದೀಯ, ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ, ನೀ ಮಾಡಿಸ್ತಾ ಇದೀಯ, ನಿನ್ನ ಅಧೀನ ಹರಿಯೇ, ನಿನ್ನ ಅಧೀನ ಹರಿಯೇ, ಎಲ್ಲ ನಿನ್ನ ಅಧೀನ. ಈ ಮಂತ್ರ ಜಪ ನೆನಪಿಟ್ಟುಕೊಂಡು ಸದಾ ಕಾಲ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕರ್ಮ ಆಗುವಾಗ ನಾವು ನೆನೆಯಲೇಬೇಕು. ನೆನೀತಾ ಇದ್ದೀರಾ? ಪ್ರಯತ್ನವೂ ಮಾಡ್ತಾ ಇಲ್ಲ ನೋಡಿ, ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇಲ್ಲ. ಸೀರಿಯಸ್ ಆಗಿ ಕೇಳಿಬಿಟ್ಟು ಹೊರಡೋಗ್ತೀವಿ ನಾವು, ಸೀರಿಯಸ್ ಆಗಿ ಹೇಳಿ ಹೊರಡೋಗ್ತೀವಿ. ಇಬ್ಬರೂ ಒಂದೇ, ಏನ್ ಸ್ಪೆಷಾಲಿಟಿ ಏನಿಲ್ಲ, ಇಬ್ಬರು ಮತ್ತು ಒಂದೇ ಗಾಡಿಯಲ್ಲಿ ಕುತ್ಕೊಂಡು ಹೊರಟೋಗೋದು. ಮನೆಗೆ ಹೋದ ಕೂಡಲೇ ನಾವು ಅದೇ ಕೆಲಸ ಮಾಡ್ತೀವಿ, ಎಲ್ಲ ಮರ್ತೋಗೇ ಇರ್ತೀವಿ ಹೇಳಿದವರು, ನೀವು ಕೂಡ ಮರ್ತೋಗೇ ಇರ್ತೀರಿ. ಇಲ್ಲಿ ಬಂದ ಕಾಲಕ್ಕೆ ರೆಡಲ್ ಚೆನ್ನಾಗಿ ಆಗ್ಬಿಟ್ಟು ನಾ ಇನ್ನ ಏನು ಮಾಡೋರ್ಕಿಂತ ಹೆಚ್ಚಾಗಿ ನಾವು ಹೇಳ್ತಾ ಇರ್ತೀವಿ, ನೀವು ನಮಗಿಂತ ಹೆಚ್ಚಾಗಿ ಕೇಳ್ಬಿಡ್ತಾ ಇರ್ತೀರಿ, ಯಾಕೆ ತುಂಬಾ ಕಡೆ ಕೇಳಿರ್ತೀರಲ್ಲ, ನೀವು ಅನುಭವ ಜಾಸ್ತಿ. ಅದಕ್ಕೆ ಯಾಕೆ ನಾವು ಯಾರನ್ನು ಬೈಲಿಕ್ಕೆ ಹೊರಟಿಲ್ಲ, ನಿಮ್ಮನ್ನ ಬೈಲಿಕ್ಕೆ ಹೊರಟಿಲ್ಲ, ಯಾರನ್ನು ಅನ್ಲಿಕ್ಕಿಲ್ಲ, ಆದರೆ ಈ ತರ ಇದೆ. ಆದ್ರಿಂದ ನಿಸ್ಸಂಗದಲ್ಲಿ ಅರ್ಚಿಸು ಮನೆ. ಅರ್ಚನ ಅಂದ್ರೆ ಏನು, ಏನೋ ಕೆಜಿ ಹೂ ದೇವರಿಗೆ ಹಾಕೋದು, ಒಂದು ಸುಗಂಧ ಹಾಕೋದು, ಎಲ್ಲ ಹಾಕೋದು ಗೋವಿಂದ ಅಂದ್ರೆ ಅದಲ್ಲ. ಅರ್ಚನ ಅಂದ್ರೆ ಐಕ್ಯ ಚಿಂತನಂ ಪರಮಾರ್ಚನಂ, ಬಿಂಬ ಮೂರ್ತಿಗೆ ಐಕ್ಯ ಚಿಂತನ. ಯಾವುದರಿಂದ? ನಾನಾ ಪದಾರ್ಥಗಳ ಭೋಗ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ಭೋಗ ಆದಾಗ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ, ಕರ್ಮಗಳು ನಡೆದಾಗ ವಾಕ್ಪಾಣಿ ಪಾದ ಪಾಯು ಉಪಸ್ಥಗಳಿಂದ ಕರ್ಮಗಳು ನಡೆದಾಗ ಅಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನ ಆಯಾ ಕರ್ಮಗದ ಭಗವದ್ ರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡಿ, ನಾನಾ ಶಬ್ದಗಳು ಬಂದರೆ ಅಲ್ಲಿರುವ ಭಗವದ್ ರೂಪಗಳು ದೇವರಿಗೆ ಅರ್ಪಣೆ ಮಾಡಿ, ಮನಸ್ಸಿನ ಆಲೋಚನೆಗಳು ಸದಾ ಬರ್ತಾ ಇದ್ದರೆ ಅಲ್ಲಿರುವ ರೂಪಗಳನ್ನ ಭಗವಂತ ನಿನಗರ್ಪಿತ ಅಂದರೆ ಅದು ಅರ್ಚನ. ಇವನೇ ಎಲ್ಲರಲ್ಲಿ ನಿಂತು ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾನೆಂಬ ಚಿಂತನೆ ದೊಡ್ಡ ಅರ್ಚನ. ಈ ಅರ್ಚನೆ ಬಿಟ್ಟು ಒಣ ದೇವರು ತಲೆ ಮೇಲೆ ಕೆಜಿ ಕೆಜಿ ಹೂ ಹಾಕಿದ್ರೆ ನಂಗೆ ಯಾಕೋ ಕಸ ನನ್ನ ಮುಖಕ್ಕೆ ಹಾಕ್ತೀಯಾ ಅಂತ ದೇವ ಕೇಳುತ್ತಾನೆ. ಪೂಜಾ ಹೂ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಹೂ ಹಾಕೋ ಕಾಲಕ್ಕೆ ಈ ಚಿಂತನೆ ಇಲ್ಲದೆ ಹಾಕಿದರೆ ದೇವರಿಗೆ ಅದು ಭಾರ. ಆದ ಕಾರಣ ನಿಚ್ಚಳವಾಗಿ ತಿಳ್ಕೊಂಡು ನಿಸ್ಸಂಗದಲ್ಲಿ, ಸಂಘ ಯಾವುದು, ನಾನೇ ಮಾಡುತ್ತೇನೆಂಬ ಅಹಂಕಾರದ ಸಂಘ, ಎಲ್ಲ ನನ್ನ ಅಧೀನ ಎಂಬ ಮಮಕಾರದ ಸಂಘ, ಈ ಸಂಘ ಬಿಟ್ಟು ಪ್ರತಿಯೊಂದು ಕರ್ಮ ಆಗುವಾಗ ಮಂತ್ರ ಜಪ ಆಗಲಿ. ಹೇ ಸ್ವಾಮಿ, ನೀ ಮಾಡಿಸ್ತಾ ಇದೀಯ, ನೀನೇ ನನ್ನಲ್ಲಿ ಸಕಲೇಂದ್ರಿಯಗಳ ವ್ಯಾಪಾರ ದೇವ ದೈತ್ಯರ ಮೂಲಕ ನಡೆಸಿ ನನ್ನಿಂದ ಮಾಡಿಸ್ತಾ ಇದೀಯಾ ಹರಿಯೇ. ಸ್ವಾಮಿ, ಇದೆಲ್ಲ ನಿನ್ನಧೀನ. ಇಷ್ಟಾಯ್ತಲ್ಲ, ಇದು ಪಾಸಿಟಿವ್. ಎರಡನೇದು, ನಾನಾಗಿ ಮಾಡ್ಲಾರೇನೋ ಅಂದ್ರೆ ಕೃಷ್ಣಾತ್ಮ ಅದರಿಂದ ಹೋಗಂತ ಪ್ರೀತನಾಗ್ತಾನಂತೆ. ಯಾಕೆ ಅಂತ ಹೇಳಿದ್ರೆ, ನಾನಾಗಿ ಚೂರಾದ್ರೂ ಮಾಡಬಲ್ಲಿ ಅಂತ ತಲೆಯಲ್ಲಿ ಕೂತಿದ್ಯಾ ಅಂತ ಟಾರ್ಚ್ ಹಾಕಿ ನೋಡ್ತಾ ಇರ್ತಾನೆ. ದೇವರು ಸಹಾಯವಿಲ್ಲದೆ ನಾನಾಗಿ ಚೂರಾದ್ರೂ ಮಾಡಬಲ್ಲೆ ಅಂತ ಬಂತ, ಮುಗಿತಲ್ಲಿಗೆ ಆ ಮಾಡಿದ ಸಾಧನೆಯೆಲ್ಲ ಅದ್ವೈತ ಉಪಾಸನೆ ಆಗ್ಬಿಡುತ್ತೆ, ನಾನೇ ದೇವರು ಎಂಬ ಉಪಾಸನೆ ಆಗುತ್ತೆ. ಹೌದಾ ಅಲ್ಲವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ ನಿಚ್ಚಳವಾಗಿ ನಿಸ್ಸಂಗದಲ್ಲಿ ಅಚ್ಚಾ ಭಕುತಿಯಲ್ಲಿ. ಎಂತ ಭಕ್ತಿ ಇರಬೇಕು? ಅಚ್ಚಳಿಯದ ಭಕ್ತಿ, ಅಚ್ಚಾ ಭಕುತಿ. ಅಚ್ಚ ಭಕುತಿ ಅಂತ ಹೇಳಿದರೆ ಅದರಲ್ಲಿ ಏನಿರಬೇಕು ಅಂದ್ರೆ, ಪಂಚಭೇದ ಜ್ಞಾನ ಎಚ್ಚತ್ತು, ಪಂಚಭೇದ ಜ್ಞಾನ ಎಚ್ಚರಪೂರ್ವಕವಾಗಿ ಮಾಡತಕ್ಕಂಥ ಭಕ್ತಿಯೇ ಅಚ್ಚ ಭಕ್ತಿ. ಅಂದ್ರೆ ದೇವರ ಮೇಲೆ ಭಕ್ತಿ ಮಾಡುವಾಗ ನೀನು ಬೇರೇನೆ ನಾನು ಬೇರೇನೆ ಎಂಬ ಎಚ್ಚರ ಇರಬೇಕು. ಅದೇ ಇರಲ್ಲ, ನಾನು ಬೇರೆ ನನ್ನ ದೇಹ ಬೇರೆ ಎಂಬ ಎಚ್ಚರ ಇರಬೇಕು. ಎಷ್ಟು ಕಾಲ ಇರ್ತಾ ಇದೆ ನಮ್ಮಲ್ಲಿ? ಇರ್ತಾನೇ ಇಲ್ಲ. ಇರಬೇಕಂದ್ರೆ ಏನು ಮಾಡಬೇಕು? ಆ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾರೆ. ಐದು ಮಂತ್ರಗಳು ಕೊಟ್ಟರು ಆಚಾರ್ಯರು, ಆ ಐದು ಮಂತ್ರಗಳು ಸದಾ ಜಪ ಮಾಡಿ ಸಿದ್ಧಿ ಮಾಡಿಕೋಬೇಕು. ಅದನ್ನು ಹೇಳ್ತಾರೆ ಅಚ್ಚ ಭಕುತಿ. ಎಲ್ಲಿ ಭಕುತಿ ಅಚ್ಚ ಯಾವಾಗುತ್ತೆ? ಅಚ್ಚ ಅಂದ್ರೆ ಹೇಳ್ತಾರೆ ಹಿಂದಿಯಲ್ಲಿ ಅಚ್ಚ, ಅಲ್ಲಿಂದೇ ಬಂತು ಅಚ್ಚ ಎಂಬುದು. ಅಚ್ಚ ಆಯಿತು, ಶುದ್ಧವಾದ್ದು. ಅಂದರೆ ಆ ಭಕ್ತಿ ಮಾಡೋ ಕಾಲಕ್ಕೆ ನಾ ಮಾಡ್ತಾ ಇದೀನಿ ಭಕ್ತಿ, ನೀ ಅನುಗ್ರಹ ಮಾಡುವಂತಲ್ಲದೆ ನೀನೇ ಕೊಟ್ಟದ್ದಯ್ಯ. ಪುರಂದರ ವಿಠಲ, ನೀ ಕೊಡದನಕ ನಿನ್ನ ಭಕ್ತಿ ಬಾರದಯ್ಯ ಅಂತ ಹೇಳ್ತಾರಲ್ಲ, ನಿನ್ನ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗದನಕ. ಆ ಭಕ್ತಿ ಮಾಡೋ ಕಾಲಕ್ಕೆ ಇವತ್ತೇನು ಚೂರು ಬಂತಪ್ಪ ದೇವರ ಮೇಲೆ ವಿಶೇಷ ಭಕ್ತಿ ಬಂತು, ಆ ಬಂದರೆ ಹೇ ಸ್ವಾಮಿ ನೀ ಕೊಟ್ಟದ್ದು ಅಂತ ಬಂತ, ಅದು ಅಚ್ಚ ಭಕ್ತಿ. ಅಚ್ಚ ಭಕುತಿಯಲ್ಲಿ ಅಂದ್ರೆ ಇನ್ನ ಅಚ್ಚ ಭಕುತಿಯಲ್ಲಿ ಅಂದ್ರೆ ಇನ್ನ ಸ್ವಲ್ಪ ಏನೋ ಒಳಗೊಡಿತಾ ಇದೆ, ಇನ್ನ ಕ್ಲಾರಿಟಿ ಬಂದಿಲ್ಲ. ಹೇಳ್ತಾರೆ ಎಲ್ಲರೂ ಸ್ಟೆಪ್ 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 ಅಲ್ಲಿ ಕೂತಿದ್ದಾರೆ, ಟಾಪ್ ಮೋಸ್ಟ್ ಪಿಚ್ ಇವನೊಬ್ಬನೇ ಕೂತಿದ್ದಾನೆ. ಅಂದ್ರೆ ಭಕ್ತಿ ತಾರತಮ್ಯಾನುಸಾರ ಭಕ್ತಿ ಇರಬೇಕಂತೆ. ಅದನ್ನು ಬರಲ್ ನೋಡಿ, ಗುರುಗಳಲ್ಲಿ ಜಾಸ್ತಿ ಬಂದ್ಬಿಡ್ತಾ ಇರುತ್ತೆ ನಮಗೆ, ದೇವರು ಒಂದು ಅಷ್ಟಿರಲ್ಲ. ಭಜನೆ ಮಾಡೋ ಕಾಲಕ್ಕೆ ಗುರುಗಳದ್ದು ದಾಸರದ್ದು ದೇವತೆಗಳದ್ದು ಮಾಡಿ ಮಾಡಿ ಏನು ತಾಳ ಕುಟ್ಟಿ ಕೊನೆಗೆ ದೇವರ ಹತ್ರ ಸಾಕಾಗಿರುತ್ತೆ. ಒಂದು ಹಾಡು ಹೇಳಿ ಗೋ ಅಲ್ವಾ, ದೇವರು ಟಚ್ ಬಂದಿಲ್ಲ. ಎದುರಿಗೆ ಯಾರು ಬಂದಿರ್ತಾರೋ ಅವರನ್ನೇ ಹೆಚ್ಚು ನಾವು ಇದು ಮಾಡಿಬಿಡ್ತಾ ಇರ್ತೀವಿ, ಭಕ್ತಿ ಕೂಡ ಹಾಗೆ ಮಾಡ್ತಾ ಇರ್ತೀವಿ ನಾವು. ಹೌದಾ ಅಲ್ವಾ? ಯತೀರ್ಥರ ಮೇಲೆ ಭಕ್ತಿ ಮಾಡ್ತೀವಿ, ಇಲ್ಲ ಅಂದಿಲ್ಲ ಮಾಡಬೇಕು. ರಾಯರಲ್ಲಿ ಭಕ್ತಿ ಮಾಡ್ತೀವಿ. ಆದ್ರೆ ಅಷ್ಟು ಭಕ್ತಿ ಮಧ್ವಾಚಾರ್ಯರಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ ನೋಡ್ರಿ, ಮಧ್ವನವಮಿ ಸೇರೋದೇ ಕಡಿಮೆ, ಯಾರು ಸೇರಲ್ಲ, ಇಂಟ್ರೆಸ್ಟ್ ಇಲ್ಲ ಮಧ್ವನವಮಿ. ಯಾರು ಗಂಡಸರದ್ದು, ಯಾಕೆ ಎಲ್ಲರೂ ಸುಮಧ್ವಜ ಪಾರಾಯಣ ಮಾಡ್ತಾರಷ್ಟೇ, ಹೊತ್ತು ಗಂಡಸರು ಸೇರ್ತಾರೆ ಊಟ ಆಗುತ್ತೆ ಹೋಗಿ ಬರೋಣ. ರಾಯರಾರಾಧನೆ ಸಂಭ್ರಮವೋ ಸಂಭ್ರಮ ಅಂದ್ರು. ಆದ್ರೆ ರಾಯರ ಆರಾಧನೆ ಮಾಡಿದ್ರು, ಜಯತೀರ್ಥರ ಆರಾಧನೆ ಮಾಡಿದ್ರು, ಅಲ್ಲಿ ಆರಾಧನೆ ನಡೆಯೋದು ಮಧ್ವಾಚಾರ್ಯರದ್ದೇ ಇಲ್ಲ ಅಂದಿಲ್ಲ, ಇಂಡೈರೆಕ್ಟ್ ಆಗ್ತಾ ಇದೆ, ಡೈರೆಕ್ಟ್ ಆಗಿಲ್ಲ. ಮಧ್ವಾಚಾರ್ಯರ ಮೇಲೆ ಉತ್ಕೃಷ್ಟ ಭಕ್ತಿ ಇದೆಯಾ? ಇಲ್ಲ. ಆದರೆ ನಮ್ಮ ಭಕ್ತಿ ಹೇಗಿದೆ? ಎಲ್ಲಿ ಜಾಸ್ತಿ ಮಾಡಬೇಕೋ ಅಲ್ಲಿ ಕಮ್ಮಿ ಆಗಿದೆ, ಎಲ್ಲಿ ಅಲ್ಲಿಕ್ಕಿಂತ ಕಡಿಮೆ ಆಗಬೇಕೋ ಅಲ್ಲಿಕ್ಕಿಂತ ಜಾಸ್ತಿ ಕೂತಿದೆ, ಅಂದ್ರೆ ರಿವರ್ಸ್ ಆಗಿದೆ ಅಂತ ಅರ್ಥ ಆಗ್ತಾ ಇದೆಯಾ? ನಮಗೆ ಫಸ್ಟ್ ಫೇಸ್ ಅಲ್ಲಿ ಯಾರು ಬರ್ತಾರೋ ಅವ್ರ ಮೇಲೆ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲ ಅದು ಕರೆಕ್ಟೇ. ಇವಾಗ ಸ್ಪಷ್ಟ ಹೇಳಬೇಕಾದ್ರೆ ಷೋಡಶಿ ಚತುರ್ದಶಿ ಎಲ್ಲ ಹೇಳ್ತಾ ಇದ್ದಾರೆ ಕರ್ನೂಲ್ ಶ್ರೀನಿವಾಸಾಚಾರ್ಯರು. ಮೊನ್ನೆ ಯಾರೋ ಬಂದ್ರು, ನೀವೇ ನಮ್ಮ ಗುರುಗಳು, ಸ್ವರೂಪೋದ್ಧಾರ ಗುರುಗಳು. ನಾನಂದೆ, ಇಂಥ ಭ್ರಾಂತಿ ತಂದುಕೋಬೇಡಿ, ನಾನು ನಿಮ್ಮಂತೆ ಒಬ್ಬ ಎರಡಕ್ಷರ ಪುಸ್ತಕ ನೋಡಿಕೊಂಡು ಹೇಳ್ತಾ ಇದ್ದೇನೆ, ಸ್ವರೂಪೋದ್ಧಾರಕ ಗುರುಗಳು ಎಂಬ ಶಬ್ದ ಉಚ್ಚಾರ ಮಾಡಲಿಕ್ಕೂ ನಂಗೆ ಯೋಗ್ಯತೆ ಇಲ್ಲ, ಅಂಥದ್ದೆಲ್ಲ ಶಬ್ದ ಬಳಸಬೇಡಿ, ಅಂತಹ ಭ್ರಾಂತಿಯಲ್ಲಿ ಇರಬೇಡಿ, ನಿಮ್ಮಂತೆ ನಾನು ಒಬ್ಬ ಎರಡಕ್ಷರ ಓದಿದ್ದಕ್ಕೆ ನಿಮ್ಗೆ ಕಾಣಿಸಲಿಕ್ಕಾಗಿ ಮೇಲೆ ಕೂತು ಹೇಳ್ತಾ ಇದ್ದೇನೆ, ಅಷ್ಟೇ ತಲೆಯಲ್ಲಿರಲಿ ಗುರುಗಳು, ಹೀಗೆ ಏನೋ ಭ್ರಾಂತಿ ಇಟ್ಟುಕೋಬೇಡಿ. ದೊಡ್ಡ ದೊಡ್ಡ ಸ್ವಾಮಿಗಳು ಎಲ್ಲ ಇದ್ದಾರಲ್ಲ, ಅವರು ಗುರುಗಳಷ್ಟೇ. ನಾವು ಬರೇ ಬಂದು ಎರಡಕ್ಷರ ನಿಮಗೆ ದೊಡ್ಡವರು ಬರುವವರಿಗೆ, ಅಮ್ಮ ಒಂದು ಅಡಿಗೆ ಮಾಡ್ತಾ ಇದ್ದಾಳೆ ಬಡಿಸಬೇಕು, ಮಡಿಯಲ್ಲಿ ಕೂತಿದ್ದಾಳೆ, ಅಷ್ಟೊಳಕ್ಕೆ ಈ ಮಕ್ಕಳಿಗೆ ಅಮ್ಮ ಅಣ್ಣ ಅಕ್ಕ ಅವರು ಚಿಕ್ಕವರೇ, ಇವ್ರಿಗಿಂತ ದೊಡ್ಡವರು ಏನಲ್ಲ, ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ, ಏನ್ ಮಾಡ್ತಾ ಇರ್ತಾರೆ, ಅಮ್ಮ ಮಾಡಿಟ್ಟಿದ್ದೇ ಚೂರು ಇವರಿಗೆ ಡಬ್ಬಿಯಲ್ಲಿ ಕೈ ಹಾಕಿ ತಗೊಳ್ಲಿಕ್ಕಾಗುತ್ತೆ. ಡಬ್ಬಿಯಲ್ಲಿ ಅಮ್ಮ ಇಟ್ಟಿದ್ದಾಳೆ ಚೂರುಗಳನ್ನೆಲ್ಲ, ಆಕೆ ಮಡಿಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಳೆ, ಬರಲಿಕ್ಕಾಗಲ್ಲ. ಅವರು ಬರೋವರೆಗೂ ಈ ಅಕ್ಕ ತಮ್ಮ ಇರ್ತಾರಲ್ಲ, ಈ ಚಿಕ್ಕ ಕೂಸು ಎದ್ರೆ ಬಿದ್ದು ಹೋಗುತ್ತೆ. ಅಂಥವದಾಗ ಏನ್ ಮಾಡ್ತಾರೆ, ಇವ್ರು ಹೋಗಿ ಡಬ್ಬಿಯಲ್ಲಿ ಕೈ ಹಾಕಿ ಅಮ್ಮ ಮಾಡಿದ್ದೇ ತಗೋ, ನಾನು ತಿಂತೇನೆ ನೀನು ತಗೋ ಅಂತ ಹೇಳಿ ಆ ತಗೊಂಬೋದ್ರು ಚೆಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಏನಿಲ್ಲ, ಇವರು ದೊಡ್ಡವರು ಒಂದು ಹೆಸರಿಗೆ ಅಷ್ಟೇ, ಆದ್ರೆ ಆದರೆ ಇದಕ್ಕಿಂತ ಚೂರು ದೊಡ್ಡವರು. ಹಾಗೆ ನಾವಷ್ಟೇ ಹೊರತು ಅಂಥದ್ದೆಲ್ಲ ಇಟ್ಟುಕೋಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಚ್ಚ ಭಕುತಿ ಅಂದ್ರೆ ಯಾರ್ಯಾರಲ್ಲಿ ಯಾವ ಯಾವ ರೀತಿಯಲ್ಲಿ ಭಕುತಿ ಮಾಡಬೇಕು, ಅನ್ಯೋನಾತಿರಿಕ್ತ, ಕಡಿಮೆನೂ ಆಗಬಾರದು ಹೆಚ್ಚಿಗೆನೂ ಆಗಬಾರದು. ಅಂತ ಭಕ್ತಿ ನಮ್ಮಲ್ಲಿ ಬರ್ತಾ ಇದೆಯಾ? ಇವಾಗೆಲ್ಲ ಫ್ಲಕ್ಚುಯೇಟಿಂಗ್, ಎಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ. ಮತ್ತೆ ಇದನ್ನ ಸರಿ ಮಾಡಬೇಕಾದವರು ಯಾರು ಅಂದ್ರೆ, ಒಳಗಿದ್ದ ಸ್ವಾಮಿ, ಅವನ ಪಾದಕ್ಕೆ ಬಿದ್ದರೆ ಗುರುಗಳ ಮೂಲಕ. ಈ ಒಳಗಿನ ಭಕ್ತಿ ಇದೆಯಲ್ಲ, ಇದು ಯಾರ ಮೇಲೆ ಇಷ್ಟು ಮಾಡಬೇಕು ಅಂತ ಹೊರಗಿನವರು ಹೇಳಿದ್ರೆ ಗೊತ್ತಾಗಲ್ಲ ನೋಡಿ. ಅವ್ರು ಬಂದು ಇವರು ಲಿಸ್ಟ್ ಮಾಡು ಅಷ್ಟು ಮಾಡು ಭಕ್ತಿ ಕಾಣಿಸುತ್ತಾ? ಬಕೆಟ್ ತೆಗೆದುಹಾಕ್ಲಿಕ್ಕೆ ಇಲ್ಲ. ಅವ್ರ ಒಳಗೆ ಮೀಟರ್ ಇಟ್ಟು ಕೊಡ್ತಾ ಇರ್ತಾರೆ, ಇವರು ಲಿಸ್ಟ್ ಮಾಡು, ವಿಮಾನ ಇಷ್ಟು ಮಾಡು, ಅಷ್ಟು ಮಾಡು, ಅಷ್ಟು ಮಾಡು ಅಂತ ಕೊಡ್ತಾ ಇರ್ತಾರಲ್ಲ. ಆ ಮೀಟರ್ ಕಂಟ್ರೋಲ್ ಒಳಗೆ ಕೂತಂತಹ 24 ಜನ ಕೈಯಲ್ಲಿದೆ. ಅವರ ಕಾಲಿಗೆ ಬಿದ್ರೆ ಅವರು ಮೀಟರ್ನ ಆಪರೇಟ್ ಮಾಡ್ತಾ ಬರ್ತಾರೆ. ಅವಾಗ ಏನಾಗುತ್ತೆ, ಯಾರ ಹತ್ರ ಹೋದರೆ ಎಷ್ಟು ಬರಬೇಕೋ ಅಲ್ಲಿಗೆ ಲಾಕ್ ಮಾಡಿಬಿಡ್ತಾರೆ. ಆ ಬಸ್ ಅಲ್ಲಿ ಗವರ್ನರ್ ಅಂತ ಹಾಕಿ ಲಾಕ್ ಮಾಡಿಬಿಡ್ತಾರೆ. ಅವನು ಎಷ್ಟು ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರು ಕೂಡ ಬಸ್ ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗೆ ಯಾರು ಯಾರು ಕಾಣಿಸಿದ್ರೆ ಎಷ್ಟೆಷ್ಟು ಭಕ್ತಿ ಮಾಡಬೇಕೋ ಅಷ್ಟೇ ಬರುತ್ತೆ, ಅಪ್ಪರಾಣೆ ಮೇಲೆ ಬರಲ್ಲ. ಆ ತರ ಕಂಟ್ರೋಲ್ ಮಾಡುತ್ತಾ ಅವ್ರು ಏನ್ ಮಾಡುತ್ತಾರೆ, ಟೋಟಲ್ ಸ್ಪೀಡ್ ಎಲ್ಲಿ ಬರುತ್ತೆ ದೇವರಲ್ಲಿ ಕೊಡುತ್ತಾರೆ. ದೇವರಲ್ಲಿ ಪ್ಯೂರ್ ಅದ್ಭುತವಾಗಿ ಭಕ್ತಿ ಬರಬೇಕು, ನಂತರ 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 ಕಡಿಮೆ ಆಗ್ತಾ ಬರಬೇಕು. ಆ ಕಡಿಮೆ ಆದರೇನೆ ಮಿಕ್ಕವರಿಗೆ ಸಂತೋಷ. ನಾವೇನು ಅಂದುಕೊಂಡ್ಬಿಡ್ತೀವಿ, ಇವರ ಮೇಲೆ ತುಂಬಾ ಭಕ್ತಿ ತೋರ್ಬಿಟ್ರೆ ಇವರು ಪ್ರೀತಿಯಾಗುತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅವ್ರಿಗೆ ಭರಿಸಲಾರದೆ ಹೋಗ್ತಾ ಇರ್ತಾರೆ. ಅಪ್ಪ ನನ್ನ ಮೇಲೆ ತೋರಬೇಡೋ, ದೇವರ ಮೇಲೆ ತೋರಬೇಕಾದ ಭಕ್ತಿ ನನ್ನ ಮೇಲೆ ತೋರ್ತಾ ಇದೆಯಲ್ಲೋ, ಮಧ್ವಾಚಾರ್ಯರ ಮೇಲೆ ತೋರಬೇಕಾದ ಭಕ್ತಿ ನನ್ನ ಮೇಲೆ ತೋರಿಸ್ಬಿಡ್ತಾ ಇದೆಯಲ್ಲ. ಆದರೆ ರಾಯರ ಮೇಲೆ ಭಕ್ತಿ, ಅಪಾರ ಭಕ್ತಿ ತೋರಿಸ್ತೀವಿ, ಹೌದಾ? ಯತೀರ್ಥರ ಮೇಲೆ ತೋರಿಸ್ತೀವಿ, ಅಷ್ಟು ಮಧ್ವಾಚಾರ ತೋರಿಸ್ತಾ ಇಲ್ಲ. ಈಗ ಅವರಿಬ್ಬರು ಮಾಡಬೇಕಾಗಿದ್ದೇನು, ಹೇ ಹೋಗ್ರಿ ಹೀಗೆ ಮಾಡಬಾರ್ದು ಅಂತ ಹೇಳ್ತಾರ? ಇಲ್ಲ, ಹತ್ತಿರ ಕರೀತಾರೆ. ಕರೆದು ಹೇಳಿ ಅಪ್ಪ ಇಷ್ಟು ನನ್ನ ಮೇಲೆ ಬೇಡ ಅಲ್ಲಿ ಕೊಡು. ಅಲ್ಲ ನಾನು ಹೆಂಗ್ ಮಾಡ್ಲಿ, ನಾವು ಮಾಡಿಸ್ತೀವಿ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಒಳಗಿದ್ದು ಮಧ್ವಾಚಾರ್ಯರ ಮೇಲೆ ಭಕ್ತಿ ಬರುವಂತೆ ಮಾಡ್ತಾ ಹೋಗ್ತಾರೆ. ಅದು ನಡೆಯೋದು ಈ ಅಚ್ಚಾಭಕುತಿಯಲ್ಲಿ ಎಂಬುದಕ್ಕೆ ಇಷ್ಟು ಕ್ಲಾರಿಫಿಕೇಶನ್ ಇದೆ. ಅಂದರೆ ಅಧಿಷ್ಠಾನ, ಅವರ ಯೋಗ್ಯತ, ತಾರತಮ್ಯ ತಿಳ್ಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಭಕ್ತಿ ಮಾಡಬೇಕೋ ಅಷ್ಟು ಭಕ್ತಿ ಮಾಡುವುದೇ ನಿಜವಾದ ಅಚ್ಚಭಕುತಿ. ದೇವರೇ ಕೊಟ್ಟು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಮಾಡುವ ಭಕ್ತಿಯೇ ಅಚ್ಚಭಕುತಿ. ನಾನು ಸ್ವತಂತ್ರನಲ್ಲ ಎಂಬ ಭಾವನೆ ಇರುವುದೇ ಅಚ್ಚಭಕುತಿಯ ಪ್ರಾಣ. ಅದಕ್ಕೆ ಹೇಳ್ತಾರೆ ಅಚ್ಚಭಕುತಿಯಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು. ಪಂಚಭೇದ ಜ್ಞಾನ ಎಚ್ಚತ್ತಿರಬೇಕಂತ ನಮಗೆ ಮಲ್ಕೊಂಡೇ ಇರುತ್ತೆ. ಅವಾಗ ಬೇಡಪ್ಪ ದೇವರು ನಾವು ದೇವ್ರು ಕಾಣಿಸಲ್ಲ, ಆದ್ರಿಂದ ನಾನು ಬೇರೆ ದೇವರು ಬೇರೆ ಎಂಬುದು ನೆನಪೇ ಆಗಲ್ಲ. ನೆನಪು ಯಾವಾಗ ಆಗ್ಬೇಕು? ದೇವ್ರಿಗೆ ನೆನಪಾದ್ರೆ ಅವನು ನಾನು ಒಂದಾದೆ ಬೇಡ ಅಂತ ಅನ್ಬೇಕು. ಇವಾಗ ಮನೆಯಲ್ಲಿ ಕೂತಿದ್ದೀರಾ, ಮನೆಯಲ್ಲಿ ನಿಮ್ದೇನೋ ಆಲೋಚನೆ ಮಾಡ್ತಾ ಇದ್ದೀರಾ, ಪಕ್ಕದಲ್ಲಿ ಏನೋ ಆಗಿದೆ, ಅವ್ರು ಬಂದ್ರು, ಅದೇನ್ರಿ ಪಕ್ಕದಲ್ಲಿ ಅಷ್ಟು ನಡೀತಾ ಇದ್ರೆ ಹೀಗ್ಯಾಕೆ ಕೂತೀರಾ, ನಡೆದದ್ದೇ ಗೊತ್ತಿಲ್ಲ, ಏನಾಗಿದೋ ಗೊತ್ತಿಲ್ಲ, ಅದಕ್ಕೆ ಹೀಗೆ ಕೂತೆ. ಹಾಗೆ ದೇವರ ಎಚ್ಚರ ಇದ್ರೆ ಅವನು ಬೇರೆ ನಾನು ಬೇರೆ ಎಂಬ ಎಚ್ಚರ ಬರ್ತಿತ್ತು, ಅವನು ಕಾಣಿಸಲ್ಲ, ಅದಕ್ಕೆ ದೇವರು ಬೇರೆ ನಾವು ಬೇರೆ ಎಂಬುದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದು ಬೇರೆ ಬಿಡೋಣ, ನಮ್ಮ ಶರೀರ ನಾವಂತಿದ್ದೀವ, ನಮ್ಮ ಅನುಭವ ಬರ್ತಾ ಇದೆಯಾ, ಈ ಶರೀರ ಕಾಣಿಸ್ತಾ ಇದೆಯಾ, ಅಟ್ಲೀಸ್ಟ್ ಇದರದಾದ್ರೂ ಬರಬೇಕಾ? ನನಗೆ ಬರಲ್ಲ. ಬೆಳಿಗ್ಗೆದ್ದು ಕರಣಿ ಮುಂದೆ ನಿಂತರೆ ನಾನೇ 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 ಅಂತ ಹುಟ್ಟಿದಾಗಲಿಂದ ಸಾಯೋಬ್ಬರಿಗೆ ಇಷ್ಟವರೆಗೂ ಅದೇ ನೋಡಿದ್ದು. ಯಾವೊಬ್ಬರಾದ್ರೂ ಬೆಳಿಗ್ಗೆ ಕನ್ನಡಿ ನೋಡಿದಾಗ ಇದು ನಾನಲ್ಲ ಇದು ಬೇರೆ ಅಂತ ನೆನಪು ಬಂದಿದ್ರೆ ಅಂತವ್ರು ತಿಳಿಸಿಕೊಡಿ, ಡೈರೆಕ್ಟ್ ಆಗಿ ಬಂದು ಹಠ ನಮಸ್ಕಾರ ಮಾಡಿ ಹೋಗ್ತೇನೆ ಅಲ್ವಾ. ಬರಲಿಲ್ಲ, ಯಾಕೆ? ಅದು ಬರಲೇಬೇಕು ಅಂತ ಕಂಪಲ್ಷನ್ ನಮ್ಗೆ ಯಾರು ಹೇಳಲಿಲ್ಲ. ಏನಂತ ನೋಡಯ್ಯ, ದೇಹ ಬೇರೆ ನೀನು ಬೇರೆ ಅಂಬುದು ತಿಳುವಳಿಕೆ ಎಚ್ಚರ ಆಗ್ಬೇಕು, ಇಲ್ಲದಿದ್ರೆ ನಿನಗೆ ದೇವರ ಅನುಗ್ರಹ ಮಾಡಲ್ಲ. ಇಟ್ ಈಸ್ ಅ ಕಂಪಲ್ಸರಿ ಮಿನಿಮಮ್ ಸಬ್ಜೆಕ್ಟ್. ಅದು ನಿನಗೆ ಪ್ರತಿಯೊಂದು ಕಾಲದಲ್ಲಿ ಎಚ್ಚರ ಬರಬೇಕು, ನಾನು ಬೇರೆ ಇದು ಬೇರೆ ಅಂಬುದು ಸದಾ ನಿನಗೆ ಹೊಳಿತಾ ಇರಬೇಕು ತಲೆಯಲ್ಲಿ. ಇದಕ್ಕೇನು ಮಾಡಬೇಕು ಅಂತ ಕ್ವಶನ್ ಮಾಡಿದರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಂತ್ರ ಜಪ ಮಾಡು. ನಾನು ಬೇರೆ ದೇಹ ಬೇರೆ ನಾನು ಬೇರೆ ದೇಹ ಬೇರೆ ಎಂಬ ಮಂತ್ರ ಸದಾ ಜಪ ಆಗ್ತಾ ಇರಲಿ ಮಾಡು ಅಂತ. ಹಿಂದೆ ಬಿದ್ದು ಮಾಡಿಸೋರು ಇಲ್ಲ, ಹಾಗೆ ಹೇಳೋರು ಇಲ್ಲ, ಹಾಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದೊಂದು ಸಬ್ಜೆಕ್ಟೇ, ಅಂದ್ರೆ ಅಪ್ಲೈ ಮಾಡಬೇಕಾದ ಸಬ್ಜೆಕ್ಟ್ ಅಂತಲೂ ಗೊತ್ತಿಲ್ಲ. ಯಾಕ್ರಿ ಇಷ್ಟು ಕಂಠ ಕಿರ್ಚಿಕೊಳ್ತೀರಾ ಅಂದ್ರೆ ದುಃಖ ಆಗುತ್ತೆ. ಅಂತಹ ಗುರುಗಳು ನಮ್ ಸಿಕ್ಕರು ಚೆನ್ನಾಗಿರುತ್ತಲ್ಲ. ಒಬ್ಬರು ನನಗೆ ಹೇಳಿದ್ದೆ, ತುಂಬಾ ಸಲ ಹೇಳಿದ್ದೆ, ಒಬ್ಬ ಗೌಡ ರೆಡ್ಡಿ ಅಂತ ಕರೀತಾರೆ ಆಂಧ್ರ ಕಡೆ, ಅವರು ಇಂಜಿನಿಯರ್ ಆತ. ನನ್ನ ಹತ್ರ ಬಂದಿದ್ರು ಕರ್ನೂಲ್ ಇದ್ದಾಗ ಬಂದು, ನಾನು ಉದ್ಯೋಗ ಬಿಟ್ಟಿದ್ದೆ ನಿಮ್ ತರ, ನಮ್ ಗುರುಗಳ ಹತ್ರ ಹೋಗಿದ್ದೆ ಸಾಧನೆ ಮಾಡಿದ್ದೆ ಅಂತ. ಇವ್ರಿಗೂ ಸಾಧನೆ ಇರುತ್ತಾ? ಸ್ವಲ್ಪ ನಮ್ಗೆ ನಾವೇ ಜಾಸ್ತಿ, ಅದರಿಂದ ಇವ್ರದ್ದು ಸಾಧನೆ ಇರುತ್ತಾ? ಇವ್ರದ್ದೇನು, ಏನ್ ಮಾಡಿದ್ರ? ನಮಗೆ ಮಂತ್ರ ಉಪದೇಶ ಕೊಟ್ಟು ಜಪ ಮಾಡಿಸಿದ್ರು. ಓ, ನಿಮಗೂ ಮಂತ್ರ ಇರುತ್ತಾ? ಏನ್ ಮಂತ್ರ ಏನ್ ಮಾಡಿಸಿದ್ರು? ಎಡ್ಡೆನ ಇದ್ರು ನಿಮ್ ಮಂತ್ರ ಜಪ ಮಾಡೋ ಕಾಲಕ್ಕೆ? ನೀವು ಮಂತ್ರ ಜಪ ಮಾಡ್ತಾ ಇರ ನೋಡಿ, ಅಪ್ಪ ಎಚ್ಚರ ಮಾಡ್ತಾ ಇದೀರ ಅಂತ ಹೇಳಿದ್ರ? ಸುತ್ತು ಇದ್ದು ಫೋಟೋ ತೆಗೆದು ಜಪ ಮಾಡ ಹಿಡ್ಕೊಂಡಾಗ ಫೋಟೋ ತೆಗೆದು ಅದ ಹಾಕಿ ಎಚ್ಚರ ಮಾಡ್ತಾರೆ ನೋಡಿ ಅಂತ ಹೇಳಿದ್ರ? ನಮ್ ಗುರುಗಳು ನಾನು ಕಾಡು ಇನ್ನೇನು ಇದ್ದಿಲ್ಲ. ಹೌದಾ? ಕಾಡಲ್ಲಿದ್ರ ನೀವು? ಗುಹೆಯಲ್ಲಿ ಕೂತಿದ್ವು. ಅಲ್ಲೇನಿತ್ತು? ಲೈಟಿಂಗ್ ಅರೇಂಜ್ಮೆಂಟ್, ಒಳ್ಳೆ ಸೀಟು ಏನಿತ್ತ? ಏನಿಲ್ಲ, ಕಲ್ಲು ಮಣ್ಣು ಕೆಸರು ಕೊಚ್ಚೆ. ಕಾಡಂದ್ರೆ ಫೆಸಿಲಿಟಿ ಇರುತ್ತ? ಏನಿರಲ್ಲ. ಮೇಲೆ ಗೂಬೆಗಳು ಓಡಾಡ್ತಾ ಇದೆ, ಕತ್ತಲು ಗುಹೆ ಅಂದ್ರೆ. ಅಲ್ಲಿ ಇಬ್ರೇ ಕೀಕಾರಣ್ಯ, ಅದರಲ್ಲಿ ಕೂತಿದ್ದಾರೆ. ಒಬ್ಬರು ಬೈರಾಗಿ, ಈತ ಕೂತಿದ್ದಾನೆ. ಈತನ ಹಿಡ್ಕೊಂಡು ತಿನ್ಲಿಕ್ಕಿಲ್ಲ, ಏನೂ ಇಲ್ಲ, ಸಿಕ್ಕದ್ದು ತಿನ್ನಬೇಕು, ಗಡ್ಡೆ ಗೆಣಸು ಇಲ್ಲ, ಉಪವಾಸ ಬಿದ್ದಿರಬೇಕು. ಹಾಗೆ 2 ತಿಂಗಳು ಜಪ ಮಾಡಿಸಿದ್ದಾರೆ ಅವ್ರ ಸರಿ. ಅಲ್ಲ, ಗುಹೆಯಲ್ಲಿ ಕೂತು ಏನ್ ಜಪ ಮಾಡಿಸಿದ್ರಿ, ನಿಮ್ಗೆ ಏನ್ ಮಂತ್ರ ಕೊಟ್ರು ಅಂತ ಹೇಳಿದ್ರೆ, ನಾನು ಬೇರೆ ದೇಹ ಬೇರೆ ಈ ಮಂತ್ರ ಹೇಳಿ ಇದೇ ಜಪ ಮಾಡು ಅಂತ ಹೇಳಿ ಹೇಳಿಕೊಟ್ಬಿಟ್ಟು ಮಾಡ್ಕೊ ಅಂತ ಹೋಗಿಲ್ಲಂತವರು. ಅದೆಂಥ ಆಸಕ್ತಿ ಶಿಷ್ಯನ ತಯಾರು ಮಾಡಬೇಕು ಅಂತ, ಪಕ್ಕದಲ್ಲೇ ಕೂತು ಮಾಡು 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 ಅಂತ ಮಾಡಿಸ್ತಾ 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 ಚೂರು ಹಾಗೆ ಜಂಪು ಬಂದ್ರೆ ಮುಳ್ಳಿಂದ ಚುಚ್ಚುತ್ತಾ ಇದ್ರಂತೆ. ಏ ಮಾಡು, ಆಶ್ಚರ್ಯ ಆಯಿತು. ಯಾಕಾಗಿ ಮಾಡಬೇಕು ಅಂದ್ರೆ ಅದನ್ನ ಹಗಲು ರಾತ್ರಿ ಜಪ ಮಾಡಿದರೆ ಹೊರತು, ಅದನ್ನ ಚಿಂತನೆ ಮಾಡಿದರೆ ಹೊರತು ಅನುಷ್ಠಾನಕ್ಕೆ ಬರಲ್ಲೋ, ಹೀಗೆ ಮಾಡಬೇಕು ಅಂತ ಮಾಡಿಸಿದ್ರಂತವು. ಆಶ್ಚರ್ಯ ಆಯಿತು. ನಮ್ಮದು ನಾವು ಹಾಗೆ ಮಾಡಬೇಕಾಗಿದ್ದು, ಹಾಗೆ ಹೇಳೋರಿಲ್ಲ, ಚುಚ್ಚಿ ಮಾಡಿಸೋರಿಲ್ಲ ನಮಗೆ ಗತಿ. ಎಲ್ಲ ನನ್ನಂಥವ್ರೆ ನೀವು ಮಾಡಬೇಕು ನೋಡ್ರಿ, ಸಿಲೆಬಸ್ ಕಾಲೇಜಲ್ಲಿ ಲೆಕ್ಚರ್ ಸಿಗ್ತಾರಲ್ಲ, ಯು ಶುಡ್ ಡೂ, ಇಫ್ ನಾಟ್ ಗೋ ಟು ಹೆಲ್. ಅಷ್ಟೇ ಸಿಂಪಲ್ ಆಗಿ ಹಾಗೆ ನಾವು ಮಾಡ್ತಾ ಇದೀವಿ. ಈ ಜನ್ಮದಲ್ಲಿ ಎಂದಾದರೂ ನಾನು ಬೇರೆ ಈ ದೇಹ ಬೇರೆ ಎಂಬುದು ಇಷ್ಟು ಇಂಪಾರ್ಟೆಂಟ್ ಅಯ್ಯ, ಆಚಾರ್ಯ ಚೆನ್ನಾಗಿ ಹೇಳಿದ್ದಾರೆ, ಇದನ್ನ ಸದಾ ಜಪ ಮಾಡಲೇಬೇಕು ಎಂಬ ಆಲೋಚನೆ ಬಂತ. ಆ ತರ ಪ್ರಯತ್ನ ಆದರೂ ಮಾಡಿದ್ವ ಮಾಡಲಿಲ್ಲ, ಇದೆಲ್ಲ ಯಾವಾಗುತ್ತೆ? ಅಂಥವ್ರು ಯಾರಾದರೂ ಸಿಕ್ಕಿ ಸಾಯೋ ಕಾಲಕ್ಕೆ ಸಿಕ್ಕರೆ ದುಃಖ ಪಟ್ಟು ಪಟ್ಟು ಸತ್ತೋಗ್ಲಿಕ್ಕೆ ಅನುಕೂಲ ಆಗುತ್ತಷ್ಟೇ, ಅದನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಮಾತಲ್ಲಿ ಹೇಳಿದನಲ್ಲ, ಇಷ್ಟೆಲ್ಲ ಪಂಚಭೇದ ಜ್ಞಾನ ಎಚ್ಚತ್ತು. ಎಚ್ಚತ್ತು ಅಂದ್ರೆ ಹಗಲು ರಾತ್ರಿ ನಮ್ಮಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು ಅಂದ್ರೆ ಈ ಶರೀರ ನೋಡಿದ್ಕೊಳ್ಳೆ ಎಸ್ ನಾನು ಬೇರೆ ದೇಹ ಬೇರೆ ಅಂತ, ಮತ್ತು ಪ್ರಯತ್ನ ಪೂರ್ವಕ ಅಲ್ಲ, ತಾನಾಗಿ ತಾನಾಗಿ ಬರ್ತಾ ಇರಬೇಕು. ಬರಬೇಕಂದ್ರೆ ಎಷ್ಟು ಸಾಧನೆ ಮಾಡಿರ್ಬೇಕ್ರಿ, ಎಷ್ಟು ಸಾಧನೆ ಹಗಲು ರಾತ್ರಿ ಮಾಡಿದ್ರೆ ಹೊರತು ಆ ತರ ತಾನಾಗಿ ಬರಲಿಕ್ಕೆ ಸಾಧ್ಯ. ಅಂಥ ಸಾಧನೆ ಮಾಡಿದರೆ ಪಂಚಭೇದ ಜ್ಞಾನ ಎಚ್ಚತ್ರು ಯಾವಾಗ ಸ್ವಲ್ಪತ್ತಲ್ಲ, ದಿವಾರಾತ್ರಿ. ದಿವಾರಾತ್ರಿ ಎಲ್ಲಿಗೆ ಅನ್ವಯ? ಅನಾದಿ ಮೂರುತಿಯ ಅರ್ಚಿಸು, ಹೆಡ್ಡಿಂಗ್. ನಿತ್ಯ ಅರ್ಚಿಸು ಮೊದಲನೇ ಸ್ಟೆಪ್. ಎರಡನೇದು ನಿಚ್ಚಳವಾಗಿ ಅರ್ಚಿಸು, ತೆಳಕೊಂಡು ಚೆನ್ನಾಗಿ ಅರ್ಚಿಸು, ನಿಸ್ಸಂಗವಾಗಿ ಅರ್ಚಿಸು, ಅಚ್ಚ ಭಕ್ತಿಯಲ್ಲಿ ಅರ್ಚಿಸು. ದಿವಾರಾತ್ರಿ ಪಂಚಭೇದ ಜ್ಞಾನ ಎಚ್ಚತ್ತು ಅರ್ಚಿಸು. ಎಷ್ಟು ಚೆನ್ನಾಗಿದೆ! ಪಂಚಭೇದ ಜ್ಞಾನ ಎಚ್ಚತ್ತಿರುವುದೇ ದೇವರ ದೊಡ್ಡ ಅರ್ಚನೆ. ಇನ್ನು ಮುಂದೆ ಹೇಳುತ್ತಾರೆ ದಿವಾರಾತ್ರಿ ಇನ್ನೊಂದು ಕಡೆ ಅಂದ್ರೆ ಹಗಲು ರಾತ್ರಿ ದೈನ್ಯ ವೃತ್ತಿ, ಮನಸ್ಸಿನಲ್ಲಿ ದೀನನಾಗಿರಬೇಕಂತೆ, ಸೊಕ್ಕು ಬಿಡಬೇಕು. ಸೊಕ್ಕು ಪಡ್ಲಿಕ್ಕೆ ನಮ್ಮಲ್ಲಿ ಏನಿದೆ? ಏನೂ ಇಲ್ಲ. ಇದೆ ಅಂತ ತಿಳ್ಕೊಂಡು ಅಲ್ಲ, ಅದೇ ಸೊಕ್ಕು. ಏನದು? ಸ್ವಾತಂತ್ರ್ಯ ಇಲ್ಲ, ಇದೆ ಇದೆ. ಮತ್ತೆ ನಾವು ಬಹಳ ಪಾಲಿಶಡು, ನಂಗೆ ಸ್ವಾತಂತ್ರ್ಯ ಇದೆ ಅಂತ ಯಾರಾದ್ರೂ ಹೇಳ್ತೀವ? ಯಾರು ಹೇಳಲ್ಲ. ಏ ನಮ್ಮ ಮಾಧ್ವರಿ ಇಷ್ಟು ದೊಡ್ಡ ಮುದ್ರೆ ಹಾಕೊಂಡಿರ್ತೀವಿ, ಮಧ್ವಾಚಾರ ಕಾಲ ಮುದ್ರೆ ಹಾಕೊಂತೀವಲ್ಲ, ಇವ್ರು ದೊಡ್ಡ ಹಾಕೊಂಡು ದೊಡ್ಡ ಆಗ್ತದೆ ಅಂಗಾರ ನೋಡಿದ ಕೂಡಲೆ ಇವ್ರು ಅಪರೋಕ್ಷ ಜ್ಞಾನ ಆಗಿದೆಯೇನೋ ಎಂಬ ಭ್ರಾಂತಿ ಬರಬೇಕು. ಆ ತರ ಇರ್ತೀವಿ, ದೊಡ್ಡ ಶಾಲೆ ಹಾಕೊಂಡು ಹೋಗ್ತಾ ಇರ್ತೀವಿ. ಹೌದಾ? ಹೇಳ್ತಾರೆ ಒಳಗೆ ದೈನ್ಯ ವೃತ್ತಿ ಇಲ್ಲ, ನನ್ನ ಕೇಳಿದ್ರೆ ನನ್ನ ಸಮಾನ ಇಲ್ಲ, ಏನು ಪ್ರವಚನ ಮಾಡ್ತೀನಿ, ಏನು ಮಾಡ್ತೀನಿ, ಅದ್ಭುತ. ಪ್ರಪಂಚದಲ್ಲಿ ನನ್ನಷ್ಟು ಪ್ರವಚನಕಾರರು ಇಲ್ಲೇ ಇಲ್ಲ, ಶಾಸ್ತ್ರ ತಿಳ್ಕೊಂಡವರು ಇಲ್ಲೇ ಇಲ್ಲ, ನನ್ನ ಸ್ಥಾನ ಅಂದೇ ಅದ್ಭುತ. ಹೋಗ್ತಾ ಇರ್ತೀವಿ, ಕಂಡವರೆಲ್ಲ ಕಾಲಿಗೆ ಬಿಡಬೇಕಾಗಿದೆ, ಬಿಡದಾಗ ಹಿಂಗ್ ಮಾಡ್ತಾ ಇರ್ತೀವಿ, ಯಾಕೆ ಬಿದ್ದಿಲ್ಲವ ಅಂತ. ಆದರೆ ಅವನೊಬ್ಬನಿದ್ದಾನೆ, ಅವನಿಂದಾಗಿ ನಂಗೆಲ್ಲ ಬಂದಿದೆ, ಅವನೇ ಅವನ ಅಧೀನ ನಾನು ಎಂಬ ಎಚ್ಚರ, ಈ ದೈನ್ಯ ವೃತ್ತಿ ಇಲ್ಲ. ನಾನೇ 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 ಅಂತ ಬಂತಲ್ಲ, ಹಮ್ಮು ತೊರೆದು ಒಂದು, ಅದಕ್ಕೆ ದಿವಾರಾತ್ರಿ ದೈನ್ಯ ವೃತ್ತಿ. ಆ ದೈನ್ಯ ವೃತ್ತಿಯಲ್ಲಿ ವಿಶೇಷ ಹೇಳುತ್ತಾರೆ, ಯಾಚಕ ನಾನು, ಭಿಕ್ಷಾ ಬಿಡೋನು ನಾನು. ಏನ್ರಿ ಭಿಕ್ಷಾ ಬಿಡೋದು ಅಂದ್ರೆ, ಮಾಮೂಲಾಗಿ ಹೊರಗಿರೋರು ಭಿಕ್ಷಾ ಬೇಡುವರು ಒಂದು ವೆರೈಟಿ. ಅದು ಏನದು? ಅವನ ಹತ್ರ ಏನೂ ಇರಲ್ಲ, ಏನೂ ಇರಲ್ಲ, ಅದಕ್ಕೆ ಭಿಕ್ಷಾ ಬೇಡ್ತಾನೆ. ನಾವು ಎಲ್ಲ ಇದ್ದು ಭಿಕ್ಷಾ ಬೇಡ್ತೀವಿ. ಅದೊಂದು ಏನದು ಹೇಳ್ತಾರೆ ದಾಸರು, ಇದೆ ಮುಂದೆ ಹೇಳ್ತಾರೆ, ತನು ಮನ ಕರಣಗಳು ಅನಾದಿಯಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ಎಂಥ ಸ್ಟೇಟ್ಮೆಂಟ್ ಕೊಡ್ತಾರೆ, ಅನಾದಿಯಿಂದ ನನಗೆ ಶರೀರ ಇದೆ, ಇಂದ್ರಿಯಗಳು ಎಲ್ಲ, ಮನಸ್ಸಿದೆ, ಒಂದು ಕೆಲಸ ಮಾಡಲ್ಲ, ಸ್ವಾತಂತ್ರ್ಯವೇ ಇಲ್ಲ, ಇವೆ ಇಲ್ಲದಾಗಿ ಇವೆ, ಇದ್ದುಕೊಂಡು ಅನುಭವಿಸಲಿಕ್ಕಿಲ್ಲ. ಲೇಸು ಹೊಲ್ಲೆಯಂಗಳ, ಪಾಪ ಆಗ್ಲಿ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಅನುಭವಿಪೇನೆಂದರೆ ಇಲ್ಲ. ಅಂದರೆ ನಾನಾಗಿ ಉಣ್ತೇನೆ ಅಂದ್ರೆ ಇಲ್ಲ, ನಿನ್ನ ಪಾದಕ್ಕೆ ಪ್ರತಿಕರಿಸಬೇಕೋ ನಿನ್ನ ಬೇಡ್ಕೋಬೇಕು. ಏನಂತ ಹೇಗೆ ಮನೆಯಲ್ಲಿ ಮೈಲಿಗೆ ಬಂದಿರುತ್ತೆ, 10 ದಿವಸದ ಮೈಲಿಗೆ, ಮನೆಯಲ್ಲಿ ಎಲ್ಲ ಇದೆ, ಯಾವುದು ಪದಾರ್ಥಗಳೆಲ್ಲ ಕೂತಿದೆ, ಊಟಕ್ಕಿಲ್ಲ, ನಮ್ದೇ ಎಲ್ಲ, ಪಕ್ಕ ಮನೆಯವರು ಕೇಳ್ಕೊಂತ ಇರ್ತಿ, ಸ್ವಲ್ಪ ಬಂದು ಅಡಿಗೆ ಮಾಡಿ ಹಾಕ್ತೀರಾ, ಸ್ವಲ್ಪ ನೀರ್ ಹಾಕ್ತೀರಾ, ಮುಟ್ಟಿದ್ರೆ ಮತ್ತೆಲ್ಲ ತೊಳ್ಕೋಬೇಕು, ಅದಕ್ಕೆ ಅವಸ್ಥೆ, ಇಡೀ ಮನೆಯೆಲ್ಲ ಏನು ಹೋಸ್ ಪೈಪ್ ಇಟ್ಟು ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ, ಅದಕ್ಕೆ ಕೂತ್ಕೊಂಡಿರ್ತೀವಿ. ಅವ್ರು ಬಂದ್ರೆ ಸಾಕು, ಅವ್ರ ಮನೆಯಾಗ ದೇವ್ರ ಪೂಜೆ ಮಾಡಿಕೊಂಡು ಅಡಿಗೆ ಮಾಡಿ ನೈವೇದ್ಯ ಮಾಡಿ ಅವರೆಲ್ಲ ಊಟ ಆಗಿ ತಂದು 3-4 ಗಂಟೆ ಅಷ್ಟರವರೆಗೆ ಹೀಗೆ ನೋಡ್ತಾ ಕೂತಿರ್ಬೇಕು, ಹೌದಾ? ಅದೇ ನೆನಪಾಗ್ತಾ ಇರುತ್ತೆ. ಅದೇ ಮಾಮೂಲಾಗಿದೆ, ಇಷ್ಟೊತ್ತಿಗೆ ಕಾಫಿ ಕುಡಿತಾ ಇದೆ, ಹಾಲು ಕುಡಿತಾ ಇದೆ, ಪಳಾರ ಹಾಕ್ತಿತ್ತು, ಈ ಪರಿಸ್ಥಿತಿ ಬಂತಲ್ಲ, ಇವ್ರು ತಂದು ಹಾಕ್ಬೇಕಲ್ಲ ಅದು ಹೇಳ್ತಾರೆ. ಯಾ ಚಕ್ಕ, ನಾನು ಏನು ಬೇಕಾದ್ರೂ ಅವನು ಕೇಳಲೇಬೇಕು, ಅವನು ಯಾಕೆ ಹಾಗೆ ಮಾಡ್ತಾನೆ? ಈ ಪಕ್ಕ ಮನೆಯವರು ಹಾಗೆ ಮಾಡಿದ್ರೆ ಅವನ ಅರ್ಥ ಇದೆ, ನಿಧಾನಕ್ಕೆ ತಂದು ಹಾಕಿದ್ರೆ. ಇವನು ಒಳ್ಳೆಯವನಲ್ಲ, ಪ್ರತಿಯೊಂದು ಕೇಳಿಸ್ಕೊಂಡು ಯಾಕೆ ಕೊಡ್ತಾ ಇದ್ದಾನೆ? ಎಲ್ಲ ನಾವು ಕೇಳದೇನೆ ತಂದು ಕೊಟ್ಬಿಟ್ರೆ ಈ ಅಹಂಕಾರ ಕೂತಿರುತ್ತಲ್ಲ, ನೀನೇನ್ ಕೊಡೋದು ನಂದೇ ಅಲ್ವಾ ಅಂತ ಹೇಳ್ತೀವಿ. ಅದಕ್ಕೆ ನಮ್ ಸೊಕ್ಕು ಕಳೀಲಿಕ್ಕೆ ತೋರಿಸಿಕೊಡ್ತಾನೆ, ನೋಡಪ್ಪ ನಿಂದೆ ತಿನ್ನು ನೋಡೋಣ, ಅವನು ಹೋಗಕ್ ಬರಬೇಕು, ನೀನಿಲ್ಲದೆ ಗತಿ ಇಲ್ಲ, ಅರ್ಥ ಆಯ್ತಾ, ಕೊಡ್ತೇನೆ ಅಂತ. ಅಂದ್ರೆ ಕೇಳಿಸಿಕೊಂಡು ಕೊಡೋದ್ರಲ್ಲಿ ತಾತ್ಪರ್ಯ ಏನು ಅಂದರೆ, ನಿಂದೇ ನಿನಗೆ ಕೊಡ್ಲಿಕ್ಕೆ ನಿಂದೇ ಅಡ್ಡಿ ಕೂತಿದೆ. ಇನ್ನೊಂದು ಸಪರೇಟ್ ಸೆಕ್ಷನ್ ಇದೆ, ಯಾವುದು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬರಬೇಕು ಪಾಪ, ಅವರು ಏನೋ ಅಡಿಗೆ ಹೊತ್ಕೊಂಡು ಬರ್ತಾ ಇದ್ದಾರೆ, ನಾನು ಬಡಿಸ್ಬೇಕು. ಇದ್ದಕ್ಕಿದ್ದಂಗೆ ನಮ್ಮದೇ ಎಲ್ಲ, ಯಾವುದು ಕೆಳಗೆ ಪೈಪ್ ಇರುತ್ತಲ್ಲ, ಟಾಯ್ಲೆಟ್ ಪೈಪ್ ಹೊಟ್ಟೋಗ್ತಾ ಇರುತ್ತೆ ಹೊರಕ್ಕೆ, ಅದು ಜಾಮ್ ಆಗಿ ಉಕ್ಕಿ ಹರಿತಾ ಇದೆ ವೈತರಣೆ ಮನೆ ಮುಂದೆ. ರಿಯಲ್ ಅಲ್ವ, ಅನುಭವ ಆಗ್ತಾ ಇರುತ್ತೆ. ಒಳಗೆ ನಾವಿದ್ದೀವಿ ಅವರೇನೋ ಊಟಕ್ಕೆ ತಂದ್ರು, ಬರ್ಲಿಕ್ಕಿಲ್ಲ. ನಾವೊಂದು ನೀವಾಗ ತಂದು ಹಾಕ್ಬೋದಲ್ಲ, ತರ್ತೀನಯ್ಯ, ನನಗೆ ನಾ ಹಿಡ್ಕೊಂಡೇ ಇದ್ದೀನಿ ಎಲ್ಲ ಹಾಕ್ಲಿಕ್ಕೆ, ನಿಂದೇ ಅಡ್ಡಿ ಕೂತಿದೆ, ಬರ್ಲಿಕ್ಕಿಲ್ಲ, ಏನ್ ಮಾಡ್ಲಿ, ಇದು ಕ್ಲೀನ್ ಆದ್ರೆ ಹೊರತು ಬರ್ಲಿಕ್ಕಾಗಲ್ಲ. ಅದೇನ್ ಮಾಡ್ಲಿ ಕ್ಲೀನ್ ಅಂದ್ರೆ, ಹೋಸ್ ಪೈಪ್ ತಗೋ ಕ್ಲೀನ್ ಮಾಡು ಅಂತ ಹೇಳ್ತಾರಲ್ಲ, ಆ ತರ. ಏನು ಕ್ಲೀನ್ ಮಾಡೋದು ನೋಡಿ, ನಾವು ಕ್ಲೀನ್ ಮಾಡಿದ್ರೆ ಆ ನೀರಿದ್ರೆ ಅವ್ರು ಬರಲ್ಲ ಮೈಲಿ ನೀರು. ಅದಕ್ಕೇನ್ ಮಾಡಬೇಕು, ಬೇರೆಯವ್ರನ್ನ ಕ್ಲೀನ್ ಮಾಡೋರನ್ನ ಕಳಿಸ್ಬೇಕು. ಕಳಿಸ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾರ, ರಿಕ್ವೆಸ್ಟ್ ಮಾಡಬೇಕು, ಅಪ್ಲಿಕೇಶನ್ ಹಾಕೋಬೇಕು, ಎಲ್ಲ ಹಾಕಬೇಕು, ಬರಬೇಕು. ಅದೇ ದೇವರ ಸ್ತೋತ್ರ ಅಂತ. ದೇವರ ಸ್ತೋತ್ರ ಮಾಡಿದರೆ, ಸ್ವಾಮಿ ಇದು ಕ್ಲೀನ್ ಮಾಡಿಸೋ ಅಂತ ಕೇಳಿದ್ರೆ, ಆವಾಗ ಆ ಗ್ಯಾಂಗ್ ನ ಕಳಿಸ್ತಾನೆ. ಯಾರು ಕ್ಲೀನಿಂಗ್ ಗ್ಯಾಂಗ್, ಯಾರು ತತ್ವಾಭಿಮಾನಿ ದೇವತೆಗಳು, ಅವರೆಲ್ಲರೂ ಒಂದು ಹೋಸ್ ಪೈಪ್ ಬಿಟ್ಟು ಕ್ಲೀನ್ ಎಲ್ಲ ಮಾಡಿದ್ರೆ, ಆವಾಗ ದೇವರು ನಮ್ದೇ ಆ ತಗೋಪ್ಪ ನಿಂದೇ ಅನ್ನ ತಗೋ, ಕೊಡ್ಲಿಕ್ಕೆ ನಾನು ಸಿದ್ಧನೋ, ಅಡಿಗೆ ಆಗಿದೆ. ಆದರೆ ಈ ಮುಂದೆ ಕೊಚ್ಚೆ ಎಲ್ಲ ಕಳಿಬೇಕಲ್ಲ, ಕಳಿಬೇಕಾದ್ರೆ ಸುಮ್ಮನೆ ಬರುತ್ತೇನೋ? ಬಾ, ಕ್ಲೀನ್ ಮಾಡಲು ತುಂಬಾ ಜನ ಇದ್ದಾರೆ, ಅವರು ರೆಡಿಯಾಗಿದ್ದಾರೆ, ನಿನ್ನ ಅಪ್ಲಿಕೇಶನೇ ಹಾಕ್ತಾ ಇಲ್ಲ. ಇಷ್ಟೇ ಸಾಧನೆ ಇದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಎಕ್ಸಾಂಪಲ್ ನಮ್ಗೆ ಬಂದ್ರೆ ಹೊರತು ನಮ್ಗೆ ಅರ್ಥ ಆಗಲ್ಲ. ದೇವ್ರ ಮೇಲೆ ಸುಮ್ಮನೆ ದೂರ್ತಾ ಇರ್ತೀವಿ, ಮುಂದೆ ಕ್ಲೀನ್ ಮಾಡುತ್ತಾ ಇಲ್ಲ, ಮುಂದೆ ವೈತರಣೆ ಹರಿತಾ ಇದೆ. ಅಂತ ಕಾಲಕ್ಕೆ ಪಕ್ಕ ಮನೆಯವರನ್ನು ದೂರಿದ್ದೇ ದೂರಿದ್ದು, ತರ್ತಾ ಇಲ್ಲ. ಅವರಂದ್ರು ಅಡಿಗೆ ಆಗಿ ಗಂಟತ್ತಾ ಮಲ್ಕೊಂಡಿದ್ದೀವಿ ನಾವು, ಮನೆ ಮುಂದೆ ಹರಿತಾ ಇದೆ, ನಾವೇನ್ ಮಾಡ್ಲಿಕ್ಕಾಗುತ್ತೆ? ನೀವೇ ಅಪ್ಲಿಕೇಶನ್ ಹಾಕ್ರಿ ಬರುತ್ತೆ. ದೇವರ ಅದೇ ಅಂದ, ನಾನು ರೆಡಿಯಾಗಿಟ್ಟಿದ್ದೇನೆ, ನೀವೇ ಅಪ್ಲಿಕೇಶನ್ ಹಾಕ್ರಿ ಕ್ಲೀನ್ ಆಗುತ್ತೆ. ತತ್ವಾಭಿಮಾನಿಗಳನ್ನ ಅದಕ್ಕೆ ಹೇಳುತ್ತಾರೆ, ಯಾಚಕ ನಾನು. ಎಲ್ಲದಕ್ಕೂ ಸ್ವಾಮಿನ ಕೇಳ್ಕೋಬೇಕು. ಯಾಕ್ರಿ ಯಾಚಕ ವೃತ್ತಿ? ನಂದೇ ಕರ್ಮ ಕೂತಿದೆ, ಅದಕ್ಕೆ ಯಾಚಕ ಆದೆ. ಬೊಮ್ಮಾದ್ಯರ ತಾರತಮ್ಯ ತಿಳಿದು, ಏನು ಯಾಚಕ ಹೇಳಿದ್ರು, ಯಾರ್ಯಾರು ನಮ್ಮ ಕ್ಲೀನ್ ಮಾಡುವರು ಅವ್ರ ತಾರತಮ್ಯ ತಿಳ್ಕೊಂಡು ಅದರಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೇಕಪ್ಪ. ಕ್ಲೀನ್ ಮಾಡುವವರು ಯಾರು ಇರ್ತಾರಲ್ಲ, ಆ ಸೊಸೈಟಿ ಇರುತ್ತೆ, ಅಪ್ಲಿಕೇಶನ್ ಹಾಕ್ಬೇಕು. ತಗೊಂಡು ಯಾರಿಗೆ ಕೊಡಬೇಕು ಅಪ್ಲಿಕೇಶನ್? ಯಾರು ಬಡಿತಾನಲ್ಲ, ಲಾಸ್ಟ್ ಇರ್ತಾನಲ್ಲ, ಅವನು ತಗೊಂಡೆ ಕೊಟ್ಟದ್ದು ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಅವನು ತಗೊಂತಾನೆ, ಅವನಿಗೆ ಓದ್ಲಿಕ್ಕೆ ಬರಲ್ಲ, ಹರಿದಾಗ್ತಾನೆ ಅಚ್ಚಿಡಿದ್ವಿ. ಯಾರಿಗೆ ಕೊಡಬೇಕು? ಮೇಲೆ ಕೂತವರಿಗೆ ಅಪ್ಲಿಕೇಶನ್ ಕೊಟ್ರೆ ಅವರು ಸ್ಯಾಂಕ್ಷನ್ ಮಾಡಿ ಸೂಪರ್ವೈಸರ್ಸ್ ಗೆ ಹೇಳಿ ಅವರು ಬಂದು ಇವನ್ನ ಕರ್ಕೊಂಡು ಏರೋ ಅಂದ್ರೆ ಬರ್ತಾರೆ, ಹೌದಾ? ಇದು ನಾರ್ಮಲ್ ಪ್ರಾಸೆಸ್. ಅದಕ್ಕೆ ತಾರತಮ್ಯ ತಿಳಿದು ಯಾರಿಗೆ ಅಪ್ಲಿಕೇಶನ್ ಹೇಗೆ ಕೊಡಬೇಕು, ಏನ್ ನಡೆಯುತ್ತೆ, ಯಾರ್ಯಾರು ಹೇಗೆ ಮಾಡ್ತಾರೆ ತಿಳ್ಕೊಂಡು ಮಾಡ್ತೀವ. ಇಲ್ಲಿ ಮಾತ್ರ ಇರಲ್ಲ, ಎಲ್ಲರಿಗೂ ಒಂದೇ ದೇವತೆಗಳಿಗೆಲ್ಲ ಗೋವಿಂದ ಅಂದ್ಬಿಟ್ರೆ ಸಾಕಾಗುತ್ತಾ. ತಾರತಮ್ಯ ತಿಳಿದು ಯಾರ್ಯಾರ ತಾಕತ್ತಿದೋ ತಿಳಿದು ಸಚ್ಚಿದಾನಂದಾತ್ಮಕ ಗುಣಗಳಿಂದ, ಅಂದ್ರೆ ದಿವಾರಾತ್ರಿ ದೈನ್ಯ ವೃತ್ತಿ ಎಚ್ಚತ್ತು ಅರ್ಚಿಸು, ಯಾಚಕ ವೃತ್ತಿಯಿಂದ ಅರ್ಚಿಸು. ಡಿಮ್ಯಾಂಡ್ ಮಾಡಬೇಡ ದೇವರಲ್ಲಿ, ಅವನು ಅವನಾಗಿ ಬಂದಿದ್ದಾನೆ ನಿಂದು ಕೊಡ್ಲಿಕ್ಕೆ, ಏ ಕೊಡು ಇಲ್ಲ ಅವನು ಕೊಡಲ್ಲ ಅಂತ ಕೂತ್ರೆ ಅಪ್ಪನಾಣೆ ನಮ್ ಮಾತಾಡ್ಸೋರು ಯಾರು, ಅವನಾಗಿ ಅವನು ಕರುಣೆಯಿಂದ ಬಂದ, ಅದಕ್ಕೆ ಯಾಚನೆ ಮಾಡು. ಇನ್ನ ಬೊಮ್ಮಾದ್ದರ ತಾರತಮ್ಯ ತಿಳಿದು ಅರ್ಚಿಸು. ಸರಿ, ಇಷ್ಟು ಅರ್ಚನೆ ಮಾಡೋ ಕಾಲಕ್ಕೆ ಸಬ್ಜೆಕ್ಟ್ ಹೇಳ್ರಿ, ಇಷ್ಟೆಲ್ಲ ತಿಳ್ಕೊಂಡು ಅರ್ಚನೆ ಮಾಡ್ತಾ ಏನಂತ ಅರ್ಚನೆ ಮಾಡಲಿ ಅವನ್ನ. ಸಚ್ಚಿದಾನಂದಾತ್ಮಕ ಗುಣಗಳಿಂದ ಅರ್ಚಿಸು, ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ಗುಣಗಳಿಂದ ಅರ್ಚಿಸು. ಮಾಡಿದ್ರ ಗೊತ್ತಿಲ್ಲಂಗಿದೆ ಯಾರು, ಎಲ್ಲಿ ಸ್ಟೇಜ್ ಹೋದ್ರೂ ಮಂಗಳಗಳೇ ನಮಗೆ, ಎಲ್ಲಿ ನೋಡಿದ್ರು ಮಂಗಳ, ಭಾಷ್ಯಮಂಗಳ, ಚಂದ್ರಿಕಾ ಮಂಗಳ, ನ್ಯಾಯವಿವರಣ ಮಂಗಳ, ಎಲ್ಲ ಮಂಗಳನೆ. ಮಂಗಳಕರವಾದ ನಾಲ್ಕು ಗುಣಗಳ ಚಿಂತನೆ ಇಲ್ಲ, ಬೇಡಪ್ಪ. ನಮಗೆ ಬೇಕಾಗಿದ್ದು ಒಂದು ಗುಣದ ಚಿಂತನೆ, ಆತ್ಮ ಮಮಸ್ವಾಮಿ ಹರನಿತ್ಯಂ ಸರ್ವಸಪತರೇ ವಚ. ಶಬ್ದ ಬಂತು ಬಾಯಿಯಿಂದ, ಅರ್ಥ ತಲೆಗೆ ಹೋಗ್ಲಿಲ್ಲ ಅಲ್ವಾ. ಇಷ್ಟು ಅಷ್ಟಾದ್ರೂ ತಿಳ್ಕೊಂತ ಇದ್ದಾರಲ್ಲ, ಅಷ್ಟಾದ್ರೂ ಮಂಗಳ ಆಗ್ತಾ ಇದೆಯಲ್ಲ, ಅಷ್ಟಾದ್ರೂ ಬಾಯಿಂದ ಬಂತಲ್ಲ, ಎಸ್ 10% ಮಾರ್ಕ್ಸ್ ಸಾಕಾಗಲ್ಲ. ಅಂದ್ರೆ ಅರ್ಥ ತಲೆಗೆ ಬರಲಿ, ನಾನು ಅವನ ಅಧೀನ, ಜಗತ್ತೆಲ್ಲ ಅವನ ಅಧೀನ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಬರೋದೇ ಉಪಾಸನೆ, ಅದಕ್ಕಿಂತ ಇನ್ನೇನಿಲ್ಲ. ಆತ್ಮೋಪಾಸನೆ ಅಂದ್ರೆ ಆತ್ಮ 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 ಅಂತ ಕೊಡೋದೇ ಇಲ್ಲ, ಒಬ್ಬನಿದ್ದಾನೆ ಅವನ ಅಧೀನ ನಾನು, ಅವನೇ ಎಲ್ಲ ನನ್ನ ಮಾಡಿಸ್ತಾ ಇದ್ದಾನೆ ಅಂತ. ಅವನು ಮಾಡಿಸುವ ವ್ಯಾಪಾರವನ್ನ ನಮ್ಮಲ್ಲಿ ಎದುರಿಯವರಲ್ಲಿ ಸದಾ ತಿಳಿಯುತ್ತಾ ಇರುವುದೇ ಆತ್ಮಗುಣೋಪಾಸನೆ. ಹಾ ಅಂದ್ರೆ ಸಚ್ಚಿದಾನಂದಾತ್ಮಕ ಗುಣಗಳಿಂದ, ಅಲ್ಲಿ ಸತ್ ಅಂದ್ರೆ ಸ್ವತಂತ್ರ, ಶುದ್ಧ. ಶುದ್ಧ ಯಾಕೆ? ಸ್ವತಂತ್ರನಾದ್ರಿಂದ ಶುದ್ಧ, ಅವನ ಮೇಲೆ ಏನು ಬೀಳಲ್ಲ, ಏನು ಇರಲ್ಲ, ಮಿಸ್ಟರ್ ಕ್ಲೀನ್. ನಾವು ಹೋಗ್ತಾ ಇದ್ದೀವಿ, ವೀಲ್ ಚೇರ್ ಅಲ್ಲಿ ಪ್ಯಾರಾಲಿಸಿಸ್ ಪೇಷಂಟ್ ಕೂತಿದ್ದಾನೆ, ಕೈಕಾಲು ಬಿದ್ದು ಹೋಗಿದೆ ಅವನಿಗೆ, ಏಳ್ಲಾರ ಓಡ್ಲಾರ. ನಾವು ಅವನ್ನ ತಳ್ಕೊಂಡು ಹೋಗ್ತಾ ಇದ್ವು ಎಲ್ಲಿ, ಬೆಂಗಳೂರು ರೋಡಲ್ಲಿ ಹೋಗ್ತಾ ಇದ್ರೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಡಸ್ಟ್ಬಿನ್ ಇರಲ್ಲ, ಕಿಟಕಿಯಿಂದ ಹಾಕ್ಬಿಡ್ತಾ ಇರ್ತಾರೆ. ಕೆಲವೊಮ್ಮೆ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ಹೋಸ್ ಪೈಪ್ ಇಟ್ಟು, ಅದೆಲ್ಲ ಹಾದಿಯಲ್ಲಿ ಬರೋರಿಗೆ ಅಭಿಷೇಕ ಆಗ್ತಾ ಇರುತ್ತೆ. ಏನೋ ಹೊಲಸು ಹಾಕಿದ್ರಪ್ಪ ಮೇಲಿಂದ, ಜಸ್ಟ್ ನ ಪಾಸ್ ಆಗ್ತಾ ಇದ್ದಾರೆ, ಹೊಲಸು ಬೀಳತಾ ಇದೆ, ತಪ್ಪಿಸ್ಕೋಬೇಕು. ಏನ್ ಮಾಡ್ತಾರೆ, ಆ ತಳ್ಳುಕೊಂಡು ಹೋಗೋರು ಇರ್ತಾರಲ್ಲ ಅಷ್ಟು ಹಾರಿಬಿಡ್ತಾರೆ, ಬೀಳತಾ ಇದೆ ಅಂತ. ಹೌದು, ಹೊಲಸು ಬೀಳಲಿಕ್ಕೆ ಮೊದಲೇ ಇವನು ಹಾರಿಬಿಟ್ಟ, ಮತ್ತೆ ಆ ಪ್ಯಾರಾಲಿಸಿಸ್ ಪೇಷಂಟ್ ಗತಿ ಏನು? ನೋಡ್ತಾ ಇದ್ರು ಬಿದ್ದೇ ಇರಬೇಕು, ಮೇಲೆಲ್ಲ ಬಿಡತಾನೆ ಇರುತ್ತೆ. ಹೌದಾ? ನಾವು ಅದು ಹಾರಿದವ ಕೃಷ್ಣ, ಅವನು ಸ್ವತಂತ್ರ, ಅವನ ಮೇಲೆ ಹೊಲಸು ಬೀಳಲ್ಲ, ದೂರ ಅವ. ನಾವ ಪ್ಯಾರಾಲಿಸಿಸ್ ಪೇಷಂಟ್ ತರ, ಏನು ಬಿದ್ದು ನಮ್ಮ ಮೇಲೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ದೇವರನ್ನ ಸತ್ ಶುದ್ಧ ಅಂದ್ರೆ ನಮ್ಮನ್ನ ಪಕ್ಕ ಕರ್ಕೊಂಡು ಹೋಗ್ತಾ ಬರುತ್ತಾನೆ. ಸತ್ ಚಿತ್ ಜ್ಞಾನ, ಜ್ಞಾನಮೂರ್ತಿಯಪ್ಪ ನೀನು, ಶುದ್ಧ ಜ್ಞಾನಮೂರ್ತಿಯೋ. ನಾನು ಅಷ್ಟೇನೋ, ನಾನು ಜ್ಞಾನಾನಂದಾತ್ಮಕನೇ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಜ್ಞಾನ ನಂಗೆ ಉಣ್ಲಿಕ್ಕೆ ಬರುತ್ತಾ ಇಲ್ಲ. ಅಂದರೆ ಇಲ್ಲಿ ನೋಡಿ, ನೀನು ಜ್ಞಾನಾನಂದಾತ್ಮಕ, ಜ್ಞಾನಾನಂದಾತ್ಮಕ, ಜ್ಞಾನಾನಂದಾತ್ಮಕ. ಸರಿ ದೇವರಂದ್ರು ಮುಂದೇನೊಂದು, ಏನ್ ತಿಳ್ಕೊಂಡು ಅಂತ ಇದ್ದೀಯ, ಏನು ಬೇಕು ಅಂತ ಇದ್ದೀಯ ಅಂದ್ರೆ, ಇಷ್ಟು ಒಳಗೆ ರಹಸ್ಯ. ನನಗೂ ಜ್ಞಾನ ಇದೆ, ನಿನಗೂ ಜ್ಞಾನ ಇದೆ, ನನಗೂ ಆನಂದ ಇದೆ ಸ್ವರೂಪದಲ್ಲಿ, ನಿನಗೂ ಇದೆ. ನಿನ್ನ ಜ್ಞಾನ ಇನ್ನೊಬ್ಬರು ಕೊಡಬೇಕಾಗಿಲ್ಲ, ನೀನೇ ಸೆಲ್ಫ್ ಆಕ್ಟಿವೇಟೆಡ್. ನಿನ್ನ ಆನಂದ ಸೆಲ್ಫ್ ಆಕ್ಟಿವೇಟೆಡ್, ನನ್ನಲ್ಲಿ ಇದೆ, ನಂಗೇನು ಇಲ್ಲ. ಮುಂದೇನು ಅಂದ ದೇವ, ನಂದು ನನ್ ಕೊಡೋ, ಜ್ಞಾನ ಕೊಡೋ, ಆನಂದ ಕೊಡೋ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಕೊಡೋ ಎಂಬ ಅಪ್ಲಿಕೇಶನ್ ಮೇಲೆ ಒಂದು ಕಲ್ಲು ಇಡ್ತಾ ಇದೆ, ಅಂದ್ರೆ ಸ್ವೀಟ್ ಪ್ಯಾಕೆಟ್ ತರ ಇಡ್ತಾ ಇದೀವಿ. ನೀನು ಜ್ಞಾನಪೂರ್ಣ, ನೀನು ಆನಂದಪೂರ್ಣ ಅಂತ ಸ್ವೀಟ್ ಪ್ಯಾಕೆಟ್ ದೇವರು ಕೊಡ್ತಾ ಇದೀವಿ. ಅಂದ್ರೆ ಒಳಗೆ ಅಪ್ಲಿಕೇಶನ್ ಜ್ಞಾನ ಕೊಡು ಆನಂದ ಕೊಡು ಅಂತ. ಈ ದೊಡ್ಡವರ ಹತ್ರ ಸ್ವೀಟ್ ಪ್ಯಾಕೆಟ್ ಕಳಿಸ್ತಾರ, ಸುಮ್ನೆ ಕಳಿಸ್ತಾರ, ಕೆಳಗೆ ಫೈಲ್ ಇರುತ್ತೆ ಆ ತರ. ಅದು ಗೊತ್ತಿಲ್ಲ ನಮಗೆ, ನಾವೇನ್ ಮಾಡ್ತಾ ಇದೀವಿ, ಬರೀ ಸ್ವೀಟ್ ಪ್ಯಾಕೆಟ್ ಮಾಡಿ ಕಳಿಸ್ತಾ ಇದೀವಿ, ತಿಂದ್ಬಿಡ್ತಾ ಇದ್ದಾರೆ ಅವರು, ಅಪ್ಲಿಕೇಶನ್ ಇಡ್ತಾ ಇಲ್ಲ. ಕೊನೆಗಂತೂ ನಮ್ ಕೆಲಸ ಮಾಡಿಲ್ಲ, ಅಪ್ಲೈ ಮಾಡಿಲ್ಲ, ನೀವು ಬರೀ ಸ್ವೀಟ್ ಕಳಿಸ್ತಾ ತಿಂತಾ ಇದ್ವಿ ನಾವು, ಒಳಗೆ ಅಪ್ಲಿಕೇಶನ್ ಇಟ್ಟಿದ್ರೆ ಸ್ಯಾಂಕ್ಷನ್ ಮಾಡ್ತಾ ಇದ್ವು. ಇಷ್ಟು ಕಾಲ ದೇವರನ್ನ ಜ್ಞಾನಮಯ ಆನಂದಮಯ ಜ್ಞಾನಮಯ ಆನಂದಮಯ ಹೇಳ್ತಾನೆ ಇದೀಯ. ಏನು ಬೇಕೋ ನಿಂಗೆ ಗೊತ್ತಾ, ಯಾಕೆ ಹೇಳಬೇಕೋ ಗೊತ್ತಾ, ನಿನ್ನಲ್ಲಿ ಜ್ಞಾನ ಬರಬೇಕು, ಅದಕ್ಕೆ ನನ್ನ ಜ್ಞಾನಮಯ ಅಂತ ಚಿಂತನೆ ಮಾಡಿದ್ರೆ ಜ್ಞಾನ ಕೊಡ್ತೇನೆ. ಅದು ಪರ್ಪಸ್, ಅದು ದೇವರನ್ನ ಜ್ಞಾನ ಆನಂದಮಯ ಅಂತ ತಿಳ್ಕೊಂಬೋದ್ರಲ್ಲಿ ಜ್ಞಾನ ಆನಂದ ಕೊಡುತ್ತಾನೆ. ಕಾನ್ಸೆಪ್ಟ್ ಇಂದ ಮಾಡ್ತೀವ, ಬರ ಆ ರೀತಿ ಮಾಡ್ತಾ ಇದೀವ. ದೇವರು ಚಿಂತನೆ ಮಾಡಿದ್ರೆ ಜ್ಞಾನ ಕೊಡ್ತಾನೆ, ಆನಂದ ಕೊಡ್ತಾನೆ, ಅದಕ್ಕೆ ಜ್ಞಾನಮಯ ಆನಂದಮಯ ಅಂತ ಚಿಂತನೆ ಮಾಡಬೇಕು ಅಂತ. ಆದರೆ ನಮ್ಮ ಬಾಯಿಯಿಂದ ಬರೋದೇ ಅದು, ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ. ಓ, ಎಲ್ಲಾ ಪುಸ್ತಕ ತೆಗೆಯೋದು ಹರಿಕಥಾಮೃತ ಸಾರ ಪಾರಾಯಣ ಮಾಡಿದ್ದೇ ಮಾಡಿದ್ದು, ಹೌದಲ್ಲಮ್ಮ? ಸ್ವಚ್ಛವಾಗಿ ಹೇಳಿ, ಜ್ಞಾನಾನಂದಾತ್ಮ ಜ್ಞಾನಾನಂದಾತ್ಮ ಅಂತ ನಾವೇ ಹೇಳ್ತಾ ಇರ್ತೀವಿ. ಆದ್ರೆ ಅದು ಯಾಕೆ ಹೇಳಬೇಕೋ ಗೊತ್ತಿಲ್ಲ. ಹೇಳಿದ್ರೆ ಜ್ಞಾನ ಉಕ್ಕೇರಿ ಬರುತ್ತೆ ನಮ್ಮಲ್ಲಿ. ಎಂಥ ಜ್ಞಾನ ತಿಳಿದು ಹೇಳಿದರೆ, ಸ್ವಾಮಿ ನೀನು ಜ್ಞಾನಮಯ ಜ್ಞಾನಮಯ ಅಂತ ಹೇಳಿದ್ರೆ ಒಳಗೆ ನನಗೆ ಜ್ಞಾನ ಕೊಡು. ಎಂಥ ಜ್ಞಾನ? ಸ್ವರೂಪದ ಜ್ಞಾನ ಮತ್ತು ಕೊಡ್ತಾನೆ, ಹೊರಗಿನ ಜ್ಞಾನ, ವೃತ್ತಿ ಜ್ಞಾನ. ಆ ಜ್ಞಾನ ಉಕ್ಕಿ ಬರುತ್ತೆ, ಉಕ್ಕಿ ಬಂದು ನಮ್ಮಲ್ಲಿ ಸಾಧನೆಯನ್ನ ಬಡದೆಬ್ಬಿಸಿ ಒಳಗಿನ ಜ್ಞಾನ ಏಳುವಂತೆ ಮಾಡುತ್ತಾನೆ. ಸ್ವರೂಪಭೂತವಾದ ಸಾಧನೆಗಳನ್ನ ಗುರುಗಳ ಮೂಲಕ ತೆಗೆಸಿಕೊಡ್ತಾನಂತೆ. ಷೋಡಶಿ ಹೇಳುತ್ತಾರೆ, ಅದು ಬರಬೇಕಾದ್ರೆ ಈ ಜ್ಞಾನ ಬೇಕಾ? ಈ ಜ್ಞಾನ ಬೇಕಾದರೆ ಅನುಷ್ಠಾನಕ್ಕೆ ಬರಬೇಕಾ? ಅನುಷ್ಠಾನಕ್ಕೆ ಬರುವಂತ ನಿಜವಾದ ಸರಿಯಾದ ಜ್ಞಾನ ಬರಬೇಕಾ? ಆ ಬರಬೇಕಾದ್ರೆ ಏನನ್ ಮಾಡಬೇಕು? ನೀನು ಜ್ಞಾನಮಯ ಅಂದರೆ ಅಪ್ಲಿಕೇಶನ್. ನನ್ನ ಈ ಜೀವನ, ಈ 100 ವರ್ಷದ ಬದುಕು ಸಾರ್ಥಕ ಆಗ್ಲಿಕ್ಕೆ ಈ ಜನ್ಮದಲ್ಲಿ ನನಗೆ ಎಷ್ಟು ಜ್ಞಾನ ಬರಬೇಕೋ ಅಷ್ಟು ಕೊಡಯ್ಯ ಹರಿಯೇ ಅಂತ ಇಷ್ಟ ಅಪ್ಲಿಕೇಶನ್ ಇಟ್ಟುಕೊಂಡು ನೀನು ಜ್ಞಾನಮಯ, ನೀನು ಜ್ಞಾನಮಯ ಅಂತ ಹೇಳಬೇಕು. ಹಾಗೆ ಈ ಸಾಧನೆ ಮಾಡೋ ಕಾಲಕ್ಕೆ ಬರೀ ಬೇಸರ ಬರ್ತಾ ಇದೆ ಮಹಾರಾಯ. ಅರ್ಧ ಗಂಟೆ ಪೂಜಾ, ಒಂದು 10 ನಿಮಿಷ ಜಾಸ್ತಿ ಆದ್ರೆ ಮುಗಿಸ್ಬೇಕು ಅಂತ ಹೊರಡ್ತೇನೆ. ಚೂರು ಇಂಟ್ರೆಸ್ಟೇ ಇರಲ್ಲ ಬಲವಂತವಾಗಿ. ಕೆಲವರಿಗೆ ಊಟ ಅಂದ್ರೆ ಬಹಳ ಇಷ್ಟ, ಕೆಲವರಿಗೆ ಊಟ ಅಂದ್ರೆ ಬಹಳ ಕಷ್ಟ. ಊಟದ ಮುಂದೆ ಕೂತರೆ ಯಾಕಾದರೂ ಮಾಡ್ತಾ ಇದೀವಾ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಈ ಊಟ ಮಾಡುವವರಿಗೆ ಇದ್ಯಾಕೆ ಹೀಗೆ ಮಾಡ್ತಾರೆ, ನಮ್ಗೆ ಎಷ್ಟು ಇಂಟ್ರೆಸ್ಟ್, ಹಾಕಿದ ಕೂಡಲೇ ಆ ವೆರೈಟಿ ಬೇಕು ಈ ವೆರೈಟಿ ಬೇಕು ತಿಂತಾ ಇರ್ತೇವೆ. ಅವರು ನೋಡಿದ್ರೆ ಯಾಕಾದ್ರೂ ಹಾಕ್ತಾರಾ, ಬೇಡ 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 ಅಂತ ಇರ್ತಾರೆ. ಅದು ನೋಡಿದ್ರೆ ಒಳಗೇನೋ ಕೂತಿದೆ ಅಂತ ಅರ್ಥ, ಏನೋ ಅಡ್ಡಿ ಕೂತಿದೆ, ಹೋಗ್ಲಿಕ್ಕೆ ಮೆಡಿಸಿನ್ ತಗೋಬೇಕು ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಸಚ್ಚು ಚಿತ್ ಆನಂದ ಈ ಗುಣಗಳಿಂದ ದೇವರ ಚಿಂತನೆ ಮಾಡಿದರೆ ಅದ್ಭುತವಾದ ಜ್ಞಾನ ಉಕ್ಕೇರಿ ಬರುತ್ತೆ. ಸಾಧನೆ ಮಾಡುವ ಕಾಲಕ್ಕೆ ಬೇಸರ ಬರಲ್ಲ, ಆನಂದ ಬರ್ತಾ ಇರುತ್ತೆ. ಪೂಜೆ ಆಯ್ತಾ, ಖುಷಿ, ಆನಂದ. ಏನ್ ಜಪ ಮಾಡಿದ್ವಾ, ಆನಂದ ಆನಂದ. ಇಲ್ಲೇ ನಮಗೆ ಆನಂದ ಬರಬೇಕಾ? ದೇವರನ್ನ ಆನಂದಮಯ ಅಂತ ಚಿಂತನೆ ಮಾಡಿ. ಎಷ್ಟು ಚೆನ್ನಾಗಿದೆ ಈ ಅಪ್ಲಿಕೇಶನ್ ಗೊತ್ತಾ? ಫಾರ್ಮುಲಾ. ಫಸ್ಟ್ ಸಬ್ಜೆಕ್ಟೇ ಗೊತ್ತಿಲ್ಲ, ಅಪ್ಲೈ ಮಾಡಿಲ್ಲ, ಮತ್ತೆ ನಮ್ಗೆ ಆನಂದ ಎಲ್ಲಿಂದ ಬರಬೇಕು? ಬರೋದೇ ಇಲ್ಲ, ಯಾವಾಗೂ ಬೇಸರ ಬೇಸರ ಬೇಸರ. ಸಾಧನೆ ಮಾಡ್ತಾ ಇದೀವಿ ಅಂತ ಬೇಸರದಿಂದಲೇ ಹೇಳ್ಕೊಂತ ಇರ್ತೀವಿ ಅಲ್ವಾ? ಎಷ್ಟು ಸಾಧನೆ ಮಾಡಿ ಸಾಯ್ತಾ ಇದೀವಿ ಅಂತ ಹೇಳ್ತಾರೆ ಕೆಲವರು. ಹೇಳೋದು ಹೇಳೋದು ಕೂಡ ನಾವ್ ಇಷ್ಟು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಾನು ಸಾಧನೆ ಮಾಡಿ ಸಾಯ್ತಾ ಇದ್ದೀನಿ, ಏನು ಉಪಯೋಗ? ಈ ಮಾತುಗಳು ಬಹಳ ಬರ್ತಾ ಇರುತ್ತೆ. ಯಾಕದು ಬಂತು? ಸಾಧನೆ ಮಾಡೋ ಕಾಲಕ್ಕೆ ಬೇಸರ ಯಾಕೆ ಬಂತು? ಸಾಧನದಲ್ಲಿ ಆನಂದ ಬರ್ತಾ ಇಲ್ಲ, ಮೆಕ್ಯಾನಿಕಲ್ ನಡೀತಾ ಇದೆ ಅಲ್ವಾ? ಹೇಗೆ ಗವರ್ಮೆಂಟ್ ಸ್ಟಾಫ್ಸ್ ಇರ್ತಾರಲ್ಲ, ಅವ್ರ ಮೆಕ್ಯಾನಿಕಲ್ ನಿರ್ಲಿಪ್ತ ಓದೋತರಂತೆ ಹೋಗ್ತಾ ಇರ್ತಾರೆ. ಯಾರು ಏನಂದ್ರು ಏನು ಮಾಡಿದ್ರು ಹಿಡಿಸ್ಕೊಳ್ಳೋದೇ ಇಲ್ಲ. ಆ ತರ ನನ್ನ ಸಾಧನೆ ಆಗ್ತಾ ಇದೆ. ಬೆಳಿಗ್ಗೆ ಪೂಜಾ ಯಾಂತ್ರಿಕ, ನಂತರ ದೇವ ಇದು ಯಾಂತ್ರಿಕ, ಸಂಧ್ಯಾ ವಂದನೆ ಯಾಂತ್ರಿಕ. ಮಾಡದಂಗಿದ್ರೆ ಏನಾಗುತ್ತೋ ಅಂತ ಮಾಡ್ತಾ ಇರ್ತೀವಿ. ಬಡ್ಕೊಂಬತ್ತೇನೋ ಮನೆಯ ಸಾಲಿಗ್ರಾಮ ಕೂತಿದೆ, ಪೂಜಾ ಮಾಡದಿದ್ರೆ ಎಲ್ಲರಿಗೂ ರೋಗ ಬರುತ್ತೆ, ಅದಕ್ಕಾದ್ರೂ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಹಾಗಲ್ಲದೆ ಆನಂದ ಬರಬೇಕಾ, ದೇವರನ್ನ ಆನಂದಮಯ ಅಂತ ಚಿಂತನೆ ಮಾಡಿದ್ರು. ನನ್ನ ಮಾತುಗಳೆಲ್ಲ ಸುಮ್ಮನೆ ಜೋಕ್ ಹಾಕ್ತಾ ಇಲ್ಲ, ನಾನು ದೊಡ್ಡವರು ಹೇಳಿಕೊಟ್ಟ ಅನುಭವದ ಮಾತುಗಳಿವೆಲ್ಲ. ವಿಜಯದಾಸರು ಮುಂದೆ ಮುಂದೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನ. ಅವಾಗಂದ್ರು ಸರಿ ಸ್ವಾಮಿ, ಆ ದೇವರನ್ನ ಸತ್ತು ಚಿತ್ತು ಆನಂದ ಆತ್ಮ ಅಂತ ಇವೆಲ್ಲ ನೀವು ಹೇಳಬೇಕು ಅಂತ ಹೇಳಿದ್ರಲ್ಲ, ಅದು ಬರ್ತಾ ಇಲ್ಲ, ಅಪ್ಲಿಕೇಶನ್ ಹಾಕೋದೇ ಬರ್ತಾ ಇಲ್ಲ, ಏನೋ ಒಳಗೆ ರೋಗ ಕೂತಿದೆ, ಊಟ ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಮೆಡಿಸಿನ್ ಬೇಕಾ ಅಂತ ಕೇಳಿದ್ರು. ಏನದು ಅಚ್ಯುತಾನಂತ ಗೋವಿಂದ, ಬೆಸ್ಟ್ ಮೆಡಿಸಿನ್ ಯಾವುದು ಅಂದ್ರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಯಾರು ಹೇಳಿದ್ದು? ರುದ್ರದೇವರು ಹೇಳಿದ ಮಾತು. ಯಾವಾಗ ಪಾರ್ವತೀ ದೇವಿಗೆ ಹೇಳುತ್ತಾರೆ, ನಾನು ಕ್ಷೀರ ಸಮುದ್ರ ಮಥನ ಕಾಲಕ್ಕೆ ಹಾಲಾಹಲ ಬಂತಲ್ಲ, ವಾಯುದೇವರು ಕುಡಿದು ಬಿಟ್ಟಲ್ಲ, ಚೂರು ತೊಟ್ಟು ಕೊಟ್ರಲ್ಲ, ಏನು ಮರ್ದನ ಮಾಡಿ ಅದು ಕುಡದಾಗ, ಆ ಎರಡು ತೊಟ್ಟು ಕುಡದಾಗ ಕಂಠಕ್ಕೆ ಬಂದು ಆ ವಿಷದ ಪ್ರಭಾವಕ್ಕೆ ಬಿದ್ದು ಹೋಗ್ತಾ ಇದ್ದೆ, ನಿರ್ಜೀವನಾಗಿ ಬಿಡುವಂತೆ ಬಿದ್ದು ಹೋಗುವಾಗ ಆ ಸ್ಥಿತಿಯಿಂದ ನಾನು ಚೆನ್ನಾಗಿ ಆಗಿದ್ದು ಅಚ್ಯುತಾನಂತ ನಾಮ ಉಚ್ಚಾರಣೆಯ ಪ್ರಭಾವದಿಂದ ಅಂದ್ರು. ಅದು ರುದ್ರದೇವರು ಮಾಡುತ್ತಾರೆ, ನಾವು ಮಾಡಲ್ಲ ನೋಡಿ, ಮಾಡ್ತೀವ ಕಂಟಿನ್ಯೂಸ್ ಆಗಿ, ನಮ್ ಗಂಟು ಹೋಗುತ್ತಾ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅಚ್ಯುತಾನಂದ ಗೋವಿಂದ ಅಚ್ಯುತಾನಂದ ಗೋವಿಂದ. ಮಿನಿಮಮ್ ಮೆಕ್ಯಾನಿಕಲ್ ಆಗಾದ್ರೆ ಅನ್ಬೋದಾ? ಅಂಬೋದೇ ಇಲ್ಲ ನೋಡಿ, ಬಹಳ ಡಿಗ್ನಿಫೈಡ್ ಆಗಿ ಏನು ಯಾರು ಬಾಯಿ ಅಂತ ಇದ್ರೆ ಎಲ್ಲರ ಯೋ ಹುಚ್ಚ ಅನ್ಕೊಂಡ್ಬಿಡ್ತಾರೇನೋ ಅಂತ, ಏನು ಅಂಬೋದೇ ಇಲ್ಲ, ಡಿಗ್ನಿಫೈಡ್ ಆಗಿ ಹೋಗ್ತಾ ಇರ್ತೀವಿ. ಅದು ಹೇಳ್ತಾರೆ ಅಹಂಕಾರದಿಂದ ಬದುಕಿ ಗದಿಗೆ ಹೀನನಾದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಸದಾ ಬರಬೇಕಂತೆ. ಯಾರು ನಮ್ಮ ಕುಂಡಲಗಿರಿ ಆಚಾರ್ಯರು ಅಂತ ಮಹಾನುಭಾವರು ಕಾಶಿಯಲ್ಲಿರ್ತಾ ಇದ್ರು, ಅವರು ಯಾವಾಗ್ಲೂ ಪಿಟ್ಟು 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 ಬಿಟ್ಟು ಬಾಯಿಂದ ಏನ್ ಸ್ವಾಮಿ ಅಂತೀರಾ, ಇದೆ ಅಚ್ಯುತಾನಂದ ಗೋವಿಂದ ಅಚ್ಯುತಾನಂದ ಗೋವಿಂದ. ಅಲ್ಲ, ನೀವು ಸುಧಾ ಪಂಡಿತರು ದೊಡ್ಡವರು, ನೀವು ಅಚ್ಯುತಾನಂದ ಗೋವಿಂದ, ನಾವು ಅಚ್ಯುತಾನಂದ ಗೋವಿಂದ, ಡಿಫರೆನ್ಸ್ ಇಲ್ವಾ ಅಂದ್ರು. ಕೇಳಿದ್ರೆ ಹೇಳ್ತಾ ಇದ್ರಂತೆ, ನೀವು ಬರೀ ಅಚ್ಯುತಾನಂದ ಗೋವಿಂದ, ನಾನು ಸುಧಾ ಸೇರಿಸಿ ಹೇಳ್ತೀನಿ ಅಚ್ಯುತಾನಂದ ಗೋವಿಂದ. ಸುಧಾ ಇಡೀ ಸೇರಿಸಿ ಅರ್ಥ ಚಿಂತನೆ ಮಾಡ್ತೀನಿ, ಮಾಡಲ್ಲ, ಇಬ್ಬರು ಮಾಡಬೇಕಾಗಿದ್ದ ಅದೇ ಗತಿ ಅಂತ ಸದಾ ಚಿಂತನೆ ಎಚ್ಚರ ಇತ್ತವರಿಗೆ. ಕಲಿಕಾಲದಲ್ಲಿ ಆ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ, ಮನಸ್ಸಲ್ಲಿ ದೇವರನ್ನ ನೆನೆದು ಬಾಯಲ್ಲಿ ದೇವರ ನಾಮೋಚ್ಚಾರಣೆ ಒಮ್ಮೆ ಮಾಡಿದರೆ ಎಷ್ಟು ಬರುತ್ತೆ ವಿಜಯದಾಸರು ಹೇಳ್ತಾರೆ ಗೊತ್ತಾ, ಕೃತ ತ್ರೇತ ದ್ವಾಪರ ಮೂರು ಯುಗಗಳಲ್ಲಿ ಎಷ್ಟೆಷ್ಟು ಜನ್ಮಗಳು ಪಡೆಯಬಹುದೋ ಅಷ್ಟೆಲ್ಲಾ ಜನ್ಮ ಬ್ರಾಹ್ಮಣ ಜನ್ಮ ಪಡೆದು ಪೂರ್ಣ ಸಾಧನೆ ಮಾಡಿದರೆ ಎಷ್ಟೆಲ್ಲ ಮೂರು ಯುಗಗಳಲ್ಲಿ ಅನಂತ ಜನ್ಮಗಳಲ್ಲಿ ಮಾಡಿದ ಪುಣ್ಯ ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟರೆ ಚೂರು ಜಾಸ್ತಿಯೇ ಬರುತ್ತೆ. ಕಲಿಕಾಲದಲ್ಲಿ ಹರಿನಾಮ ಉಚ್ಚಾರ ಮಾಡಿದರೆ ಒಮ್ಮೆ, ಯಾಕ್ರಿ ಮಾಡಬಾರದು, ಮಾಡೋಣವಾ ಇವತ್ತಿಂದ ಕಂಟಿನ್ಯೂಸ್ ಆಗಿ, ಏನ್ ನಮ್ ಗಂಟೇನು ಹೋಗ್ಬೇಕಾಗಿದೆ, ಸದಾ ಹೇಳತಾ ಇದ್ರು ಕೊಡತಾ ಇದ್ರು ಸ್ವಲ್ಪ ಪ್ರಾಕ್ಟೀಸ್ ಮಾಡದೆ ಬಂದ್ಬಿಡುತ್ತದೆ. ಅಚ್ಯುತಾನಂದ ಗೋವಿಂದ ಅಚ್ಯುತಾನಂದ ಗೋವಿಂದ ದೊಡ್ಡ ಮೆಡಿಸಿನ್, ಎಲ್ಲಾ ರೋಗಗಳು ಹೊರಟೋಗುತ್ತೆ, ಎಲ್ಲಾ ಇದು ಅವನೇ ಒಳಗೆ ಆ ಹೆಸರಲ್ಲೇ, ಆ ಹೆಸರಿನ ಆಕೃತಿಯಲ್ಲೇ ಸ್ವಾಮಿ ಕೂತಿದ್ದಾನೆ. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂದ್ರೆ ಏನರ್ಥ? ಆ ನಾಮಕ್ಕೂ ಅವನಿಗೂ ಭೇದ ಇಲ್ಲ, ಆ ನಾಮದೊಳಗೆ ಅವನ ರೂಪ ಕೂತಿದೆಯಲ್ಲ, ಆ ನಾಮದ ಆಕಾರದಲ್ಲಿ ಅಕ್ಷರ ರೂಪದಲ್ಲಿ ಆ ರೂಪ ಅವನು ಬೇರೆ ಅಲ್ಲ, ಆ ನಾಮ ಇದ್ರೆ ಸಾಕು, ಅವನೇ ಕೆಲಸ ಮಾಡುತ್ತಾನೆ. ಅದರಿಂದ ಇದನ್ನು ಚೆನ್ನಾಗಿ ಮಾಡಬೇಕು. ಅಚ್ಯುತಾನಂದ ಗೋವಿಂದ ಗೋಪಾಲ ಕೃಷ್ಣ ನಾಲ್ಕನೇ ಕೊಟ್ರು, ಅಚ್ಯುತಾನಂದ ಗೋವಿಂದ ಗೊತ್ತು, ಮತ್ತೆ ಗೋಪಾಲಕೃಷ್ಣ ಯಾಕೆ ಕೊಟ್ರು ಅಂದ್ರೆ ಸತು ಚಿತ್ತು ಆನಂದ ಆತ್ಮ, ಈ ನಾಲ್ಕಕ್ಕೆ ಅಚ್ಯುತ ಆನಂದ ಅನಂತ ಗೋವಿಂದ ಗೋಪಾಲ ಕೃಷ್ಣ ನಾಲ್ಕು ರೂಪಗಳು ನೆನೆಯಪ್ಪ. ಸತು ಅಂದ್ರೆ ಅಚ್ಯುತ, ಚಿತ್ತು ಅಂದ್ರೆ ಅನಂತ, ಆನಂದ ಅಂದ್ರೆ ಗೋವಿಂದ. ಸತು ಚಿತ್ತು ಆನಂದ ಆತ್ಮ ಅಂದ್ರೆ ಗೋಪಾಲಕೃಷ್ಣ ಅಂದ್ರು. ಅಲ್ರಿ, ಗೋಪಾಲಕೃಷ್ಣ ಅಂತ ಯಾಕ್ರಿ ಅಂದ್ರೆ ಇಷ್ಟು ನಿಯಮ? ಆ ಯುಗದವರು ಹಿಂದಿನ ಯುಗದ ದೇವರನ್ನ ನೆನೆಯಬೇಕು, ಅದಕ್ಕೆ ನಿನ್ನೊಳಗೆ ಆತ್ಮ ನಿನ್ನ ಬಿಂಬನನ್ನ ಯಾವ ರೂಪದಲ್ಲಿ ಚಿಂತನೆ ಮಾಡಿದೆ ಅಂತ ಆಸ್ ಯಾವ ರೂಪ ನಿಲ್ಲಿಸಲಿ ಮನಸ್ಸಿನಲ್ಲಿ, ನರಸಿಂಹನ್ ತರಲ, ವೆಂಕಟೇಶನ್ ತರಲ, ಯಾರನ್ನ ತರಲಿ ಅಂದ್ರೆ ಹಿಂದಿನ ಯುಗದ ಮೂರ್ತಿಯನ್ನ ತಂದು ಆ ಮೂರ್ತಿಯ ಆಕಾರದಲ್ಲಿ ಬಿಂಬನನ್ನೇ ಚಿಂತಿಸು. ಅದಕ್ಕೆ ಗೋಪಾಲ ಕೃಷ್ಣ ಅಂತ ಹೇಳಿಕೊಡುತ್ತಾ ಇದ್ದಾನೆ. ಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.